ஸ்ரீகுருப்போ நம. ஹரி ஓம். ஹயக்ரீவம் சிதானந்த விக்ரஹம் சதனக்ரஹம் தசக்ரீவச்சிதம் சாபான் மணிக்ரீவ விமோசனம் ஸ்வநாம க்ரஹணாதேவ நிரஸ்தக்ரஹ விக்ரஹம் விருந்தாவனகதம் வந்தே பிரம்மருத்ரேந்திர வந்திதம் ஸ்வாந்தஸ்தானந்த சய்யாய பூர்ணஜானரசார்ணசே உத்துங்கவாக்தரங்காய மத்தகுப்தார்த்தயே நம. குருமகில குணஜம் சத்குணைகாதிவாசம் ஷமதமபரிநிஷ்டம் சத்வநிஷ்டம் வரிஷ்டம் சகலசுதனசிஷ்டம் நித்யநிர்பூதகஷ்டம் ஹயமுகபதநிஷ்டம் மாம் பஜந்து ப்ரபன்னாஹ. பூஜ்யாய ராகவேந்திராய சத்யதர்மரதாய ச பஜதாம் கல்பவ்ருக்ஷாய நமதாம் காமதேனவே. நீலாகராட்சிதானந்த லீலா கோபால பாலிதான் வித்யா பயோநிதீன் வந்தே ப்ரஹ்ம வித்யா குருன் நம. ब्रह्मचर्य हरिप्रीति सुविद्या वादशारिणः इष्टदान कष्टहर्त्रोन्नः विद्यामान्यान् मुनीन् नमः. वादिराज पदद्वन्द्वा वारिजासक्त मानसान् विश्वप्रिय गुरून् वन्दे मन्दोहं धीवि शुद्धये. सत्यं सत्यं पुनः सत्यं विष्णुतीर्थ प्रसादतः सर्वे कामा भवन्तेव शब्दो बिम्बसन्निधौ. चिन्तामणिं सभक्तानां कल्पवृक्षं च कामदम् ஸ்வாமினம் துவாம் ரகு பிரேமதீர்த்தம் வந்தேஹிரேஷ்டதம். அஜ்ஞானதிமிரச்சேதம் புத்தி சம்பத்பதாயகம் விஜ்ஞான விமலம் சாந்தம் விஜயாக்ஷ குரும் பஜே. ஸ்ரீ குருப்யோ நம. ஹரி ஓம். ஓம் ஜன்மாஜஸ்ய யதோன்மஜாதிதரதஸ்சார்த்தேஷு விக்னஸ்வராட் தேனே ப்ரஹ்மஹ்ருதாயாதி கவயே முக்யந்தி யம் சூரயஹ தேஜோ வாரி மிருதாம் யதா விநிமயோ யத்ர த்ரிஸர்கோ மிருஷா தாம்னா ஸ்வேன சதா நிரஸ்த குஹகம் சத்யம் பரம் தீமஹி. ஸ்ரீ குருப்யோ நம. ஹரி ஓம். வாசுதேவே பகவதி பக்தி யோக பிரயோஜித ஜனயதி ஆஷு வைராக்கியம் ஜானம் சதாஹீதுகம். பகவந்தனல்லி நாவு ஸ்னேகபூர்வகவாகி மனசிடுவுதே பக்தி யோக. பக்தி யோக அந்த இன்னேனோ அல்ல, தேவர மேலே நமக்கு ஸ்னேக பரபேக்கு, தேவர மேலே சதா ஸ்னேக அண்டு பரபேக்கு. ஈக ஹேகே நம்மவர மேலெல்ல நமக்கு கொத்திதவர மேலெல்ல அண்டு ஹேகிதே, நமக்கு பேக்காத ஹெண்டதி மக்களு சூரு தூர ஆதாக அவரிகாகி ஒப்பரே கூத்து அவரிதிரே சென்னாகிருத்தே அந்த கண்ணல்லி நீரிட்டு இன்னொபரிகாகி அழுத்திவா. மக்களு தூர ஆதரே அவரிகாகி தந்தை தாய் கண்ணீரிடு ஆதரே இன்னொரு நோடி சபாஷ் அன்றி அந்த கண்ணீரிடுத்தாரா? இல்ல, ஒப்பரே கூத்து அவரன் நெனசே நெனசே கண்ணீரிடுத்தாரு. ஆதர தேவர மேலே நமக்கு மனசு வந்து அவனிகாகி ஏகாந்தத்தில் நெனப்பு வரலிக்கு சுரு ஆயிட்டா நம் காடி சரியாக ஓடுத்தா இது அந்த அர்த்தம். ஆதர பரபேக்கே ஹாகாதரே தேவரல்லே மனசு பரபேக்கு, தேவர மேலே அபிமானதிந்த பரபேக்கு, ஏகாந்தத்தில் கூத்து அவனன்னே நினைத்தா பரபேக்காதரே, தேவர மேலே அபிமான பரபேக்காதரே ஏனு வேக்கு? ஏனு இல்ல, தேவர பக்கே சென்னாகி தெளியபேக்கு. ஆத நமக்கு மாடுவ உபகார சென்னாகி மனமுட்டி கொத்தாதரே நமக்கு தேவர மேலே அபிமான பரலிக்கு சாத்திய. அதொந்தே மார்க்க அந்தரே தேவ நமக்கு நித்தியதல்லி மாடுவ உபகாரவன்ன நெனது 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 தேவர மேலே அபிமான பெளது, ஆ அபிமானதிந்த தேவரல்லி எடபிடதே மனசிட்டாக மாத்திர நமக்கு சம்சாரதிந்த பிடுகடே ஆகுத்து. அவாக கேட்டாரே, தேவரு நமக்கு எடபிடதே மாடுவ உபகார நினையோது ஹேகு அந்த வந்தாக, பெளிக்கினிந்த ராத்திரி பர்யந்த நாவேனு விசேஷவாகி போகப்படுத்தீவி, நாவு தேவரிக்கு இருபதிஷ்டு 24 ಗಂಟೆ, ಅದರಲ್ಲಿ ನಿದ್ದೆಗೆ ಒಂದು 8 ಗಂಟೆ ತೆಗೆಯೋಣವಾ ಹೋಗ್ಲಿ, ಇನ್ನು ಉಳಿಯೋದು 16 ಗಂಟೆ. ದೇವರಿಗೆ ಸ್ವಲ್ಪ ಹೋಗ್ಲಿ ಬಿಡು ಅಂತ ಕೊಡೋದೆಷ್ಟು? 1.5 ಗಂಟೆ. ಒಂದು ಗಂಟೆ ಅಷ್ಟೇ ದೇವರಿಗೆ ಕೊಡೋದು, ಡೊನೇಟ್ ಮಾಡೋದು. ಮಿಕ್ಕ 15 ಗಂಟೆ 14 ಗಂಟೆ ನಮ್ದೇ. ಏನು ಮಾಡೋದು ಇಷ್ಟು 14 ಗಂಟೆಯಲ್ಲಿ? ತಿನ್ನೋದು, ಕುಡಿಯೋದು, ಸುಖ ಕೊಡೋದು, ಹೌದಾ? ಎಲ್ಲಾ ಇಂದ್ರಿಯಗಳಿಂದ ಸುಖ ಪಡಲಿಕ್ಕೆ ಪ್ರಯತ್ನ. ಅವಾಗಂದ್ರು ಯಾರು ಬೇಡ ಅಂದ್ರು ಸುಖ ಪಡಿ. ಸುಖ ಪಡುವ ಕಾಲಕ್ಕೆ ಇಷ್ಟು ನೆನಪಿಟ್ಟುಕೊಂಡು ಪಡಿ. ಏನದು? ಪದಾರ್ಥವೇ ಸುಖ ಕೊಡಲ್ಲ, ಇಂದ್ರಿಯಗಳೇ ಸುಖ ಕೊಡಲ್ಲ, ಒಳಗೆ ದೇವರಿರ್ತಾರೆ. ಪದಾರ್ಥ ನೆಪ ಮಾಡಿ ದೇವರು ಸುಖ ಕೊಡ್ತಾರೆ, ಹಾಗೆ ಇಂದ್ರಿಯಗಳ ನೆಪ ಮಾಡಿ ದೇವರು ಸುಖ ಕೊಡ್ತಾರೆ. ಈ ನೆನಪಿಟ್ಟುಕೊಂಡು ಸುಖ ಪಡುವಾಗ ಸ್ವಾಮಿ ನೀ ಕೊಟ್ಟದ್ದು ನಿನಗರ್ಪಿತ ಅಂತ ಭಗವಂತನನ್ನ ಚಿಂತನೆ ಮಾಡ್ತಾ ಮಾಡ್ತಾ ಬಂದದ್ದೇ ಆದರೆ ಒಂದ್ ದಿವಸ ಬರುತ್ತೆ, ಹೌದು ಈ ಭಗವಂತ ಇಷ್ಟೆಲ್ಲಾದರಲ್ಲಿದ್ದುಕೊಂಡು ನನಗೆ ಸುಖ ಯಾಕೆ ಕೊಡ್ತಾ ಇದ್ದಾನೆ? ನನ್ನಿಂದ ಏನಾದರೂ ಅವನಿಗೆ ಆಗ್ತಾ ಇದೆಯಾ? ಪೈಸ ಪ್ರಯೋಜನ ಇಲ್ಲ, ಮತ್ತೆ ಯಾಕೆ ಮಾಡುತ್ತಾ ಇದ್ದಾನೆ? ಅವಾಗ ಗೊತ್ತಾಗುತ್ತೆ, ಅವನಿಗೇನೂ ನಮ್ಮಿಂದ ಉಪಕಾರ ಇಲ್ಲದಿದ್ರು ನಾವು ಚೆನ್ನಾಗಿದ್ರೆ ನೋಡಿ ಸಂತೋಷ ಪಡುವಂತಹ ವ್ಯಕ್ತಿ ಅವ ಎಂಬುದು ತಲೆಗೆ ಬಂದ ಕೂಡಲೇ ಹಾ, ನನಗಾಗಿ ಇರುವಂತಹ ವ್ಯಕ್ತಿ ಎಂಬುದು ಮನಮುಟ್ಟ ಬರಬೇಕು. ಮನಮುಟ್ಟಿ ಬಂದರೆ ಅವಾಗ ಮನಸ್ಸು ತಾನಾಗಿ ಅವನ ಹತ್ರ ಹೋಗ್ಲಿಕ್ಕೆ ಶುರುವಾಗುತ್ತೆ. ಅದನ್ನೇ ಹೇಳ್ತಾ ಇದ್ದಾರೆ. ಭಕ್ತಿ ಯೋಗ ಅಂದರೆ ಏನೋ ಭಕ್ತಿ ಭಕ್ತಿ ಅಂತ ಅದೆಲ್ಲಿಂದೂ ಬರಲ್ಲ. ಒಂದು ವ್ಯಕ್ತಿಯ ಮೇಲೆ ಸ್ನೇಹ ಬರಬೇಕಾದರೆ ಅವರು ಮಾಡಿದ ಉಪಕಾರದ ನೆನಪು, ದೇವರ ಉಪಕಾರದ ನೆನಪನ್ನ ಸದಾ ತಂದುಕೊಳ್ತಾ ಇದ್ದರೆ ನಮಗೆ ತಾನಾಗಿ ದೇವರ ಮೇಲೆ ಅಂಟು ಬರುತ್ತೆ, ಸ್ನೇಹ ಬರುತ್ತೆ. ಆ ಸ್ನೇಹವನ್ನೇ ಭಕ್ತಿ ಅಂತ ಕರೆದರು. ಸ್ನೇಹ ಭಕ್ತಿ ರೀತಿ ಪ್ರೋಕ್ತ ತಯಾ ಮುಕ್ತಿ ನಚಾನ್ಯಥ. ಆ ದೇವರ ಮೇಲೆ ನಮ್ಮ ಮನಸ್ಸಿಗೆ ಬರುವ ಅಂಟೇನಿದೆ ಅದರಿಂದಲೇನೆ ನಮಗೆ ಈ ಸಂಸಾರದಿಂದ ಪಾರಾಗ್ಲಿಕ್ಕಾಗುತ್ತೆ. ಸರಿ, ದೇವರಲ್ಲಿ ಮನಸ್ಸು ತಾನಾಗಿ ಹಾಗೆ ಅಭಿಮಾನದಿಂದ ಕೊಡ್ತಾ ಬರ್ತಾ ಇದೆ, ಅವಾಗ ಏನು ಬರುತ್ತೆ ಅಂತ ಹೇಳ್ತಾರೆ. ವಾಸುದೇವೇ ಭಗವತ್ ಭಕ್ತಿ ಯೋಗ ಪ್ರಯೋಜಿತ ಜನಯತಿ ಆಶು ವೈರಾಗ್ಯಂ ಜ್ಞಾನಂಚ ಯತ ಹೈತುಕಂ. ಭಗವಂತನಲ್ಲಿ ಭಕ್ತಿ ಯೋಗ ಪ್ರಯೋಗ ಮಾಡಿದರೆ ಎಂಥ ಭಗವಂತ? ವಾಸುದೇವೇ ಭಗವತಿ, ವಾಸುದೇವ ಅಂದ್ರು. ಸಂಧ್ಯಾ ವಂದನೆ ಮಾಡೋ ಕಾಲಕ್ಕೆ ಹೇಳ್ತಿರಲ್ವಾ, ವಾಸನಾಥ್ ವಾಸುದೇವೋಸಿ ವಾಸಿತಂತ್ರೇ ಜಗತ್ರಯಂ, ಅಂದರೆ ಎಲ್ಲಾ ಕಡೆ ಇರುವಂತಹ ದೇವ. ಆದರೆ ಇಲ್ಲಿ ಟೆಕ್ನಿಕ್ ಹೇಳಿಕೊಡ್ತಾ ಇದ್ದಾರೆ. ನಮ್ಮ ಮನಸ್ಸನ್ನ ದೇವರಲ್ಲಿಡಬೇಕು ಅಂತಂದಾಗ ಎಂಥ ದೇವರ ರೂಪದಲ್ಲಿಡಬೇಕು ಅಂದರೆ ನಮ್ಮಲ್ಲಿದ್ದು ನಮಗೆ ಉಪಕಾರ ಮಾಡುವ ದೇವರನ್ನ ನೆನೆಯಬೇಕು. ನಮಗೆ ಯಾವ ರೀತಿ ಉಪಕಾರ ಮಾಡುತ್ತಾ ಇದ್ದಾನೋ ಎಲ್ಲರಲ್ಲೂ ಇದ್ದು ಅದೇ ಮಾಡುತ್ತಾ ಇದ್ದಾನೆಂಬುದನ್ನು ನೋಡಿ ನೆನೆಯಬೇಕು. ಹಾಗಾದರೆ ನಮ್ಮಲ್ಲಿರುವ ದೇವನೇ ಸರ್ವತ್ರ ಇದ್ದು ಉಪಕಾರ ಮಾಡುತ್ತಾ ಇದ್ದಾನೆ, ಎಲ್ಲರೊಳಗಿರುವ ದೇವನೇ ನನ್ನೊಳಗೂ ಇದ್ದು ಉಪಕಾರ ಮಾಡುತ್ತಾ ಇದ್ದಾನೆ, ಈ ನೆನಪಿನ ಪೂರ್ವಕ ದೇವರನ್ನ ನಾವು ಸದಾ ನೆನೆದರೆ, ಅದನ್ನೇ ಆಚಾರ್ಯರು ಹೇಳಿಕೊಟ್ರಲ್ಲ, ಸತ್ ಚಿತ್ ಆನಂದ ಆತ್ಮ ಅಂತ ನಾಲ್ಕು ಭಗವಂತನ ಗುಣಗಳನ್ನು ಚಿಂತನೆ ಮಾಡಬೇಕು. ಅದರಲ್ಲಿ ಆತ್ಮ ಎಂಬುದು ನಾವು ಮಾಡಲೇಬೇಕಾದ ಗುಣಚಿಂತನೆ. ಏನದು ಆತ್ಮ ಅಂದರೆ? ಮಮಸ್ವಾಮಿ ಹರಿರನಿತ್ಯಂ ಸರ್ವಸ್ಯ ಪತಿರೇವಚ, ಅಂದರೆ ಕನ್ನಡದಲ್ಲಿ ಹೇಳಿದರೆ ಎನ್ನ ಸ್ವಾಮಿ ನೀನು ಸರ್ವಸ್ವಾಮಿ ಭಿನ್ನರಹಿತ ಅಖಿಲ ಜಗದ ಅಂತರ್ಯಾಮಿ. ಈ ಸದಾ ನೆನಪು ಬರ್ತಾ ಇರಬೇಕಂತೆ. ಅವಾಗ ಏನು ಮಾಡುತ್ತೆ ಭಗವಂತನ ನೆನಪು, ದೇವರ ಮೇಲೆ ಸ್ನೇಹದಿಂದ ಕೂಡಿದ ನೆನಪು, ಅವನೇ ಬೇಕೆಂಬ ಒಳಗೆ ಹಂಬಲ, ಅದಕ್ಕಾಗಿ ಒಬ್ಬರೇ ಕೂತು ಅವನನ್ನ ಕರೀತಾ ಮನಸ್ಸಿನಲ್ಲಿ ಕರೀತಾ ಕರೀತಾ ಬಂದಾಗ ಅವನಲ್ಲೇ ಮನಸ್ಸನ್ನಿಟ್ಟಾಗ ಆ ದೇವರಲ್ಲೇ ಮನಸ್ಸಿಡೋದರಿಂದ ಏನು ಹುಟ್ಟುತ್ತೆ ನಮ್ಮಲ್ಲಿ ಅಂದರೆ ಜನಯತಿ ಆಶು ವೈರಾಗ್ಯಂ, ನಮ್ಮಲ್ಲಿ ವೈರಾಗ್ಯವನ್ನ ತಂದುಕೊಡುತ್ತೆ ಅಂದರು. ವೈರಾಗ್ಯ ಅಂದ್ರೆ ಏನು ಅಂತ ಒಂದು ಉತ್ತರ ನಮಗಿಲ್ಲದ್ದು ಅಂತ. ಸದ್ಯಕ್ಕೆ ನಮ್ಮಲ್ಲಿಲ್ಲ ವೈರಾಗ್ಯ ಅಂದ್ರೆ. ಅದು ವೈರಾಗ್ಯ ಅಂದ್ರೆ ಏನು ಅಂತ ಗೊತ್ತಾಗ ಚೆನ್ನಾಗಿರುತ್ತಲ್ಲ, ಏನೂ ಇಲ್ಲ. ನೀವೆಲ್ಲ ಇದ್ದೀರಾ, ಬೇಕಾದ್ದು ತಗೊಳ್ತೀರಾ, ಬೇಡದ್ದು ಬಿಡ್ತೀರ. ಬೇಡದ್ದನ್ನ ಬಿಡುವುದೇ ವೈರಾಗ್ಯ, ಇನ್ನೇನೂ ಇಲ್ಲ. ಅಲ್ಲ, ಇವಾಗೇನ್ ನಾವು ಮಾಡೋದು ಅಂದರೆ, ಇವಾಗ ನಮ್ಮ ಕಣ್ಣಿಗೆ ಯಾವ್ದು ಯಾವ್ದು ಬೇಕು ಅಂತ ಕಾಣಿಸ್ತಾ ಇದೆ ಅದು ಜೀವನಿಗೆ ಬೇಡದ್ದು. ಬೇಡದ್ದೆಲ್ಲ, ಬೇಕಾಗಿದ್ಯಾರು? ದೇವರೊಬ್ಬರೇ. ಅದ್ಯಾಕೆ ಹಾಗೆ ಹೇಳ್ತೀರಾ? ಬೆಳಿಗ್ಗೆದ್ರೆ ಹಾಲು ಕುಡಿದ್ರೆ ಸುಖ ಬರುತ್ತೆ, ಅನ್ನ ತಿಂದ್ರೆ ಸುಖ ಬರುತ್ತೆ, ಇವೆಲ್ಲ ಬೇಕಲ್ಲ, ದೇವರನ್ನ ಕಟ್ಕೊಂಡು ಏನ್ ಮಾಡಬೇಕು ಅಂತ ಹೇಳಿದ್ರೆ, ಆ ಹಾಲು ಅನ್ನ ಕಾಫಿ ಏನೇನು ಇಡ್ತೀರೋ ಅದರೊಳಗಿದ್ದು ನಿಮಗೆ ಸುಖ ಕೊಡೋನವನೊಬ್ಬನೇ. ಅವ ಚೂರು ಸ್ಟ್ರೈಕ್ ಮಾಡಿದ್ರೆ, ನಾಲಿಗೆಯಲ್ಲಿದ್ದ ಅವ ಸ್ಟ್ರೈಕ್ ಮಾಡಿದ್ರೆ ಪದಾರ್ಥವೇ ಸುಖ ಕೊಡಲ್ಲ. ಅವಾಗೇನಂತೀರಾ? ಯಾಕೋ ರೀ, ಪಕ್ಕಕ್ಕಿದ್ದವರೆಲ್ಲ ಬಿಸಿಬೇಳೆ ಬಾತ್ ಚೆನ್ನಾಗಿ ತಿಂತಾ ಇದ್ದಾರೆ, ನನಗೆ ಮಾತ್ರ ಬಾಯಿಲಿ ಹೋಗ್ತಾನೇ ಇಲ್ಲ. ಯಾಕೆ? ಇವಾಗ ಕಳಿಸ್ತಾ ಇಲ್ಲ, ರುಚಿ ಕೊಡತಾ ಇಲ್ಲ, ಸ್ಟ್ರೈಕ್. ದೇವ ಒಂದು ಸಲ ಸರದರೆ ನಮಗೆ ಯಾವ ಭೋಗವೂ ಇಲ್ಲ, ಅವ ಕೊಟ್ರೆ ಉಂಟು, ಇಲ್ಲದಿದ್ರೆ ಇಲ್ಲ. ಅದಕ್ಕೆ ಹೇಳ್ತಾ ಇದ್ದಾರೆ. ಇದು ತಿಳ್ಕೊಂಡ ಮೇಲೆ ನೋಡಿ, ನಮಗೆ ಉಪಕಾರ ಮಾಡಿದ್ದವರೇನೋ ಒಬ್ಬರು ಪಕ್ಕಕ್ಕಿದ್ದಾರೆ, ನಾವು ತಿಳ್ಕೊಂಡದ್ದು ಅವರ ಕಡೆಯೇ ನೋಡತಾ ಇಲ್ಲ. ಯಾರು ಉಪಕಾರವೇ ಮಾಡತಾ ಇಲ್ಲವೋ ಅವರ ಹತ್ರ ಓಡಿ ಹೋಗಿ ಅವರ ಕೊರಳಲ್ಲಿ ಹಾರ ಹಾಕಿ ನಮಸ್ಕಾರ ಮಾಡ್ತಾ ಇದ್ದೇವೆ. ಹೇಗೆ ಪದಾರ್ಥಗಳಲ್ಲಿ, ವ್ಯಕ್ತಿಗಳಲ್ಲಿ ನಮಗೆ ಬರುವುದೇ ಸುಖ ಎರಡು ಕಡೆಯಿಂದ, ಪದಾರ್ಥದಿಂದ ವ್ಯಕ್ತಿಗಳಿಂದ. ಹೇಳುತ್ತಾರೆ, ಪದಾರ್ಥ ಸುಖ ಕೊಡಲ್ಲ, ವ್ಯಕ್ತಿಗಳು ಸುಖ ಕೊಡಲ್ಲ, ಪದಾರ್ಥ ನೆಪ ಮಾಡಿ ದೇವರೇ ಅಲ್ಲಿದ್ದು ಕೊಡತಾನೆ, ವ್ಯಕ್ತಿಗಳ ನೆಪ ಮಾಡಿ ಒಳಗಿದ್ದುಕೊಂಡು ದೇವರೇ ಇವರ ಮೇಲೆ ಅಭಿಮಾನ ಪಡು ಪಡು ಅಂದ್ರೆ ಪಡ್ತಾರೆ. ಒಳಗಿದ್ದು ದೇವರು ಸ್ವಲ್ಪ ಕೀ ಆಚೆ ತಿರುಗಿಸಿದ್ರೆ ಬೈಲಿಕ್ಕೆ ಶುರು ಮಾಡುತ್ತಾರೆ. ಹೌದಾನೆ? ತುಂಬಾ ನಮ್ಮ ಅನುಭವ. ನಿನ್ನೆವರೆಗೂ ಚೆನ್ನಾಗಿದ್ದರಿ, ರಾತ್ರಿ ನಮ್ಮ ಮನೆಗೆ ಬಂದು ಎಲ್ಲ ಹಾಲು ಎಲ್ಲ ಕುಡಿದು ಹೋದ್ರು, ಬೆಳಿಗ್ಗೆ ಫೋನ್ ಮಾಡಿ ಬೈಲಿಕ್ಕೆ ಶುರು ಮಾಡಿದ್ರು ಅಂತ ಹೇಳ್ತಾ ಇರ್ತೀವಿ. ಹೌದಾ? ಯಾಕೆ ಅಷ್ಟೊಲಕ್ಕೆ ಟರ್ನ್ ಆಯಿತು? ಅವ ಹೇಗಿಟ್ರೆ ಹಾಗ ಆಡುವ ಗೊಂಬೆಗಳೆಲ್ಲ ಕೂಡ ಅವಾಗೇನಾಗುತ್ತೆ ಅಂದರೆ, ನನಗೆ ಬೇಕಾದ್ದು ಕೊಡೋದು ಅವನೊಬ್ಬನೇ, ಇದು ಯಾರೂ ಕೊಡಲ್ಲ ಅಂತ ತಿಳುವಳಿಕೆ ಬಂದಾಗ ಇವೆಲ್ಲವನ್ನು ಬಿಟ್ಟು ಅವನ ಕಡೆ ಮಾತ್ರ ನಾವು ಹೋಗ್ತೇವೆ. ಅದನ್ನೇ ಹೇಳ್ತಾರೆ ಶ್ರೀಪಾದರಾದರು, ಮೋಸವಾಯಿತು ಇಷ್ಟು ಕಾಲ, ಸುಖ ಕೊಡೋದು ನೀನು, ನಿನ್ನ ಬಿಟ್ಟು ಸುಖ ಕೊಡದೇ ಇರುವಂತಹ ಪದಾರ್ಥಗಳನ್ನ ವ್ಯಕ್ತಿಗಳನ್ನ ಸಂಗ್ರಹ ಮನೆಯಲ್ಲಿ ಕಲೆಕ್ಷನ್ ಮಾಡಿ ಮಾಡಿ ಒದ್ದಾಡಿದೆ, ಇದು ಯಾವುದು ಸುಖ ಕೊಡಲ್ಲಯ್ಯ, ಸುಖ ಕೊಡೋ ನಿನ್ನ ಮುಖವೂ ನೋಡಲಿಲ್ಲ, ಮೋಸ ಆಯಿತು. ಆಗುದಾಗಲಿ, ಇನ್ನಾದರೂ ನಿನ್ನ ಎಚ್ಚರ ಕೊಡು ಅಂತಾರೆ. ಹಾಗಾದರೆ ದೇವರ ಸದಾ ನೆನಪು ನಮಗೆ ಬರ್ತಾ ಬಂತ, ಅದು ವೈರಾಗ್ಯವನ್ನ ಕೊಡುತ್ತೆ. ಏನು ವೈರಾಗ್ಯ ಅಂದರೆ, ನನಗೆ ಏನು ಬೇಕು ಏನು ಬೇಡ, ಬೇಡದ್ದರನ್ನ ತೆಗೆದುಹಾಕುವಂತಹ ವ್ಯಕ್ತಿತ್ವ. ಏನು ಬೇಡ ಏನು ಬೇಕು, ನಮಗೇನು ಬೇಕಿವಾಗ? ಸುಖ ಬೇಕು, ಹೌದಾನೆ? ಸುಖ ಬೇಕು, ದುಃಖ ಬೇಡ. ಇಲ್ಲಿ ವೈರಾಗ್ಯ ಬರಬೇಕು. ಅದಕ್ಕೆ ಹೇಳ್ತಾ ಇದ್ದಾರೆ, ಎಂಥ ವೈರಾಗ್ಯ ಬರುತ್ತೆ ನಮಗೆ ಅಂದರೆ, ತಿಳುವಳಿಕೆಯಿಂದ ಕೂಡಿದ ವೈರಾಗ್ಯ ಬರುತ್ತೆ. ದೇವ ಕಳಿಸಿದ್ದು ನಮ್ಮನ್ನ ಯಾವುದಕ್ಕೆ? ಅವನನ್ನೇ ನೆನೆದು ನಮ್ಮ ಸುತ್ತೂ ಇರುವ ಗೋಡೆಯನ್ನ ಒಡಕೊಂಡು ಅವನಂತೆ ಆಗಿ ಹೋಗ್ಲಿಕ್ಕೆ, ಅವನನ್ನೇ ನೆನೆಯಬೇಕು ಅಂತ ಕಳಿಸಿದ್ದು. ಆದರೆ ಜೊತೆಗೆ ದೇವರು ನಮ್ಮ ಕರ್ಮಾನುಸಾರ ಸುಖವನ್ನ ದುಃಖವನ್ನ ಈ ಜನ್ಮಕ್ಕೆ ಫಿಕ್ಸ್ ಮಾಡಿ ಕಳಿಸಿದ್ದಾನೆ, ಮೊದಲೇ ಫಿಕ್ಸ್ ಮಾಡಿದ್ದಾನೆ. ಈ ಜನ್ಮದಲ್ಲಿ ಇಷ್ಟು ಸುಖ ಇಷ್ಟು ದುಃಖ ಅಂತ ಮೊದಲೇ ಹಾಕಿದ್ದಾನೆ. ಅಂಥ ಕಾಲಕ್ಕೆ ಆ ಎರಡು ಸುಖ ದುಃಖಗಳು ಏನು ಮಾಡುತ್ತಾ ಇವೆ ನಮಗೆ ಅಂದರೆ, ನಮ್ಮ ಜೀವನದ ಗುರಿಯಾದ ದೇವರ ನೆನಪಿಗೆ ಅಡ್ಡಿ ಮಾಡುತ್ತಾ ಇವೆ. ನಮಗಿರುವ ಸುಖವೇ ದೇವರನ್ನ ಮರೆಯುವಂತೆ ಮಾಡುತ್ತೆ, ನಮಗೆ ಬರುವ ದುಃಖವೇ ದೇವರನ್ನ ಮರೆಯುವಂತೆ ಮಾಡುತ್ತೆ. ಅಂಥ ಕಾಲಕ್ಕೆ ಸುಖ ದುಃಖಗಳೆರಡೂ ಏನಾಯಿತು, ನಮ್ಮ ಬದುಕಿನ ಗುರಿಗೆ ಶತ್ರುಗಳಾದವು. ಕೃಷ್ಣನ ಮಾತು, ಸುಖ ದುಃಖ ಸಮಯ ಕೃತ್ವ ಅಂತ ಕೃಷ್ಣನ ಮಾತು. ಹೇಗ್ರಿ ಸಮಾನ ಆಗುತ್ತೆ? ಸುಖ ಚೆನ್ನಾಗಿರುತ್ತೆ, ದುಃಖ ಚೆನ್ನಾಗಿರಲ್ಲ ಅಂದರೆ, ಆ ರೀತಿಯಲ್ಲ, ಸುಖ ದುಃಖಗಳು ಸಮಾನ ಅಂದರೆ ದೇವರ ನೆನಪನ್ನ ಹಾಳು ಮಾಡೋದರಲ್ಲಿ ಸುಖವೂ ದುಃಖವೂ ಎರಡೂ ಒಂದೇ. ಈಗ ನೋಡಿ, ಸುಖ ದೇವರ ನೆನಪನ್ನ ಹಾಳು ಮಾಡುತ್ತೆ, ದುಃಖ ದೇವರ ನೆನಪನ್ನ ಹಾಳು ಮಾಡುತ್ತೆ. ದೇವರ ನೆನಪು ಹಾಳಾದರೆ ನಾವು ಹಾಳಾದಂತೇನೆ. ಹಾಗಾದರೆ ಸುಖ ಎಂಬುದು ನಮಗೆ ವಿಷ ಸಮಾನ ಗೊತ್ತಿಲ್ಲ, ಸಿಹಿಯಾಗಿದೆ ಚೆನ್ನಾಗಿದೆ ಅಂತ ನೋಡ್ತಾ ಇದ್ದೇವೆ. ಈಗ ನಾವು ಮಾಡೋದೇನು? ರಾಯರ ಸುತ್ತ ತಿರುಗಿ 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 ಕೇಳೋದು, ಇನ್ನಷ್ಟು ಸುಖ ಕೊಡಿ. ಹೋಗ್ತಾನೆ. ನೀವೆಲ್ಲ ತಂದೆ ತಾಯಿ ಅಂದರೆ ನಿಮ್ಮ ಮಕ್ಕಳೇ ನಿಮಗೆ ಪಾದ ಪೂಜೆ ಮಾಡಿ ಒಳ್ಳೆ ರೇಷ್ಮೆ ಬಟ್ಟೆ ಕೊಟ್ಟು ಹೂವಿನ ಹಾರ ಹಾಕಿ ಗಂಧ ಹಚ್ಚಿ ಚೆನ್ನಾಗಿ ಊಟಕ್ಕೆ ಹಾಕಿ ಎಲ್ಲ ಮಾಡಿ ಉಪಚಾರ ಮಾಡಿ ನೀವು ಬಹಳ ಖುಷಿಯೋ ಖುಷಿ ಮಕ್ಕಳು ಚೆನ್ನಾಗಿ ಮಾಡಿದ್ರಲ್ಲ ಅಂತ ಏನ್ ಬೇಕು ಅಂತ ಕೇಳಿದ್ರೆ, ಅವರು ಒಂದು ಪ್ಯಾಕೆಟ್ ವಿಷ ಕೊಡ್ತೀರಾ ಅಂತ ನಿಮ್ಮನ್ನ ಕೇಳಿದ್ರೆ, ನಿಮ್ ಮಕ್ಕಳೇ ಇಷ್ಟೆಲ್ಲ ನಿಮ್ಗೆ ಪೂಜಾ ಮಾಡಿ ಒಂದು ಪ್ಯಾಕೆಟ್ ವಿಷ ಕೊಡಿ ಅಂದ್ರೆ ಕೊಡ್ತೀರಾ ನೀವು? ಹೋಗ್ಲಿ ಬಿಡಿ, ಇಷ್ಟು ಪೂಜಾ ಮಾಡಿದಾರಲ್ಲ, ಒಂದು ಪ್ಯಾಕೆಟ್ ವಿಷ ತಾನೆ ಕೊಟ್ಬಿಡೋಣ ಅಂತ ಕೊಡ್ತೀರಾ? ಅಪ್ಪರಾಣೆ ಕೊಡಲ್ಲ, ನೀನು ಏನು ಮಾಡಿದ್ರು ಕೊಡಲ್ಲ, ಯಾಕೆ ಅದು ನಿನಗೆ ಹಿತ ಅಲ್ಲ, ಕೊಡಲ್ಲ. ಹಾಗೆ ನಾವು ದೇವರು ನಮಗೆ ಈ ಜನ್ಮದಲ್ಲಿ ಎಷ್ಟು ಸುಖ ಎಂಬ ವಿಷ ದುಃಖ ಎಂಬ ವಿಷ ಕೊಟ್ಟೆ ಕೊಡ್ತಾನ, ಅದನ್ನು ನಾವು ಕೇಳಬೇಕಾಗಿಲ್ಲ. ಆದರೆ ಇನ್ನಷ್ಟು ವಿಷ ಕೊಡುವಂತ ಪಂಚಾಮೃತ ಮಾಡಿಸಿ ಕೇಳಿದರೆ ದೇವರು ಕೊಡ್ತಾರ? ಸರ್ವಥಾ ಕೊಡಲ್ಲ. ಕೊಡಬೇಕಾ? ನಾವೇ ಅದೇ ಸ್ಥಾನದಲ್ಲಿದ್ರೆ ಕೊಡ್ತೀವ? ಕೊಡಲ್ಲ. ಅದರಿಂದ ವೈರಾಗ್ಯ ಬರುತ್ತಂತೆ. ಓಹೋ, ದೇವರನ್ನ ನಾನು ಕೇಳಬೇಕಾಗಿದ್ದೇನು, ಕೇಳಬಾರದ್ದೆಲ್ಲ ಕೇಳ್ತಾ ಇದ್ದೇನೆ, ಇದು ಕೇಳಬಾರದು, ಇನ್ನೇನು ಕೇಳಬೇಕು? ನನಗೆ ಎಲ್ಲ ಕೊಡುವಂಥವ ಅವನೇ, ಶಾಸ್ತ್ರ ಹೇಳ್ತಾ ಇದೆ. ರಾಘವೇಂದ್ರ ಸ್ವಾಮಿಗಳ ಮೇಲೆ ನಂಬಿಕೆ ಇದೆಯಲ್ವಾ ನಿಮಗೆ? ಅವರೇ ಹೇಳ್ತಾ ಇದ್ದಾರೆ, ಶಾಸ್ತ್ರ ಹೀಗೆ ಹೇಳ್ತಾ ಇದೆ, ಸತ್ಯವಾದ ಮಾತು. ಏನು ನಿಮಗೆ ಏನೇನು ಸುಖ ಅಂತ ಬರೆದಿದೆಯೋ, ನೀವು ದೇವರ ಕಡೆ ಮುಖ ಮಾಡಿ ಕೂಡದಿದ್ರೂ, ದೇವರನ್ನ ನೆನೆಯದಿದ್ರೂ ದೇವರು ಕೊಟ್ಟೇ ಕೊಡ್ತಾರೆ. ಹೆಚ್ಚಿಗೆ ನಮಸ್ಕಾರ ಮಾಡಿದ್ದೀರಾ ಅಂತ ಹೆಚ್ಚಿಗೆ ಸುಖ ಕೊಡಲ್ಲ ದೇವರು. ದೇವರು ಹೇಗೂ ಕೊಡೋದು ಕೊಟ್ಟೇ ಕೊಡುವಾಗ ಸುಮ್ಮನೆ ಬಾಯಿ ಹರ್ಕೊಂಡು ದೇವರ ಕೊಡೋ ಕೊಡುವುದು ಸುತ್ತ ಹಾಕೋದು ಯಾಕೆ ಅಂತ ಕೇಳ್ತಾರೆ. ದೇವರು ನನಗೆ ಕೊಟ್ಟೇ ಕೊಡ್ತಾನೆ, ಏನು ಕೊಡಬೇಕು ಕೊಡ್ತಾನೆ. ಹಾಗಾದ್ರೆ ದೇವರನ್ನ ಏನ್ ಕೇಳಬೇಕು ಅಂದ್ರೆ, ದುಃಖ ಸುಖ ಎರಡೂ ಬರ್ತಾ ಇದೆ, ನಿನ್ನ ನೆನಪು ಹಾಳಾಗ್ತಾ ಇದೆ, ಹರಿಯೇ ನಿನ್ನ ನೆನಪನ್ನ ಕೊಡು. ಅದಕ್ಕೆ ಚತುರವಿಧ ಪುರುಷಾರ್ಥಗಳ ಸ್ವಪ್ನದಲ್ಲಿ ಬೇಡದರೆ ಭಕುತಿಯ ಬೇಡು ಕೊಂಡಾಡು. ಹಾಗಾದ್ರೆ ಒಟ್ಟಾರೆ ನಮ್ಮಲ್ಲಿ ವೈರಾಗ್ಯ ಬರುತ್ತೆ. ವೈರಾಗ್ಯ ಅಂದ್ರೆ ಏನಿಲ್ಲ, ನನಗೆ ನಿಜವಾಗಿ ಬೇಕಾದದ್ದೇನು, ಬೇಡದ್ದೇನು, ಬೇಡದ್ದು ಬಿಟ್ಟು ಬೇಕಾದ್ದನ್ನ ತಗೊಳ್ಳೋದೇ ವೈರಾಗ್ಯ. ಜ್ಞಾನಂಚ ಯದಹೈತುಕಂ, ಒಳ್ಳೆ ತಿಳುವಳಿಕೆಯೂ ಬರಲಿಕ್ಕೆ ಶುರುವಾಗುತ್ತೆ. ತಿಳುವಳಿಕೆ ಬರಲಿಕ್ಕೆ ಶುರುವಾಗುತ್ತೆ. ಎಂಥ ತಿಳುವಳಿಕೆ ಬರಲಿಕ್ಕೆ ಶುರು ಆಗುತ್ತೆ ಅಂದರೆ, ಅಹೈತುಕಂ ಅಂದರೆ ನಮಗೆ ತಿಳುವಳಿಕೆ ಬರ್ತಾ ಇರುತ್ತೆ. ನಾಳೆ ಯಾವುದು? ಅಧಿಕ ಮಾಸ ಬರಲಿಕ್ಕಿದೆಯಲ್ವಾ, ತಿಳುವಳಿಕೆ ಬಂತು. ಏನಂತ? ಅಪೂಪದಾನ ಕೊಟ್ಟರೆ ಎಷ್ಟು? 33 ಅಲ್ವಾ. 33 ಅಪೂಪದಾನ ಕೊಟ್ಟರೆ ಒಂದೊಂದು ಅಪೂಪ ಅಂದರೆ ಅತ್ತಿರಸ, ಅದರಲ್ಲಿ ಎಷ್ಟು ತೂತಿರುತ್ತೋ 8,000 ವರ್ಷಗಳ ಕಾಲ ಸ್ವರ್ಗದಲ್ಲಿ ಹಾಯಾಗಿರಬಹುದು ಅಂತ ಹೇಳುತ್ತೆ. ಜ್ಞಾನ ಬಂತು. ಎಂಥ ಜ್ಞಾನ? ಅಹೈತುಕ ಅಲ್ಲ, ಹೇತು ಇರತಕ್ಕಂಥದ್ದು. ಒಂದು ರೀಸನ್ ಇದೆ ಆ ಜ್ಞಾನ ಬಂದ ಕಾಲಕ್ಕೆ. ಏನಿದೆ? ಇದಕ್ಕೋಸ್ಕರ ಇದು ಮಾಡು, ಇದಕ್ಕೋಸ್ಕರ ಇದು ಮಾಡು ಅಂತ ಈ ಜ್ಞಾನ ಬರ್ತಾ ಇದೆ. ಅದರಿಂದ ನಾವೇನ್ ಮಾಡ್ತೀವಿ? ಅಡಿದವ್ರು ಹೇಳ್ತೀವಿ, ಸ್ವಲ್ಪ ತೂತು ಜಾಸ್ತಿ ಇರುವಂತ ಮಾಡಯ್ಯ ಅಪೂಪ. ಯಾಕೆ ಜಾಸ್ತಿ ತೂತು ಇದ್ರೆ ಜಾಸ್ತಿ ವರ್ಷಗಳ ಕಾಲ ಇರ್ಬೋದಲ್ಲ, ಅದಕ್ಕೆ ತೂತು ಜಾಸ್ತಿ ಇರಲಿ ಅಂತ ಹೇಳಿ ಅಪೂಪ ದಾನ ಕೊಡ್ತೀವಿ. ಯಾಕೆ? ಫಲ ಬೇಡಿ ಜ್ಞಾನ ಬಂತು. ಅಂಥ ಜ್ಞಾನ ಬರಲ್ಲಂತೆ. ದೇವರಲ್ಲೇ ಮನಸ್ಸಿಟ್ಟು ಚಿಂತನೆ ಮಾಡಲಿಕ್ಕೆ ಶುರು ಮಾಡಿದರೆ ಒಳ್ಳೆ ಜ್ಞಾನ. ಎಂಥದ್ದು ಅಂದರೆ, ದೇವರನ್ನ ಏನೂ ಬೇಡ ಬೇಡ, ದೇವರನ್ನ ಏನೂ ಬೇಡದೆ ನೆನೆಯೋದರಲ್ಲೇ ಎಲ್ಲ ಇದೆ ಅಂತ ತುಂಬಾ ಸಲ ಹೇಳಿರ್ತೇನೆ. ಈ ದೃಷ್ಟಾಂತ ನನಗೆ ಯಾವಾಗೂ ಮನಸ್ಸಿಗೆ ಗುರಿ ಮುಟ್ಟಿದ್ದು, ಚೆನ್ನಾಗಿ ಮನಸ್ಸಿಗೆ ಮುಟ್ಟಿದ ಒಂದು ಎಕ್ಸಾಂಪಲ್. ದೇವರನ್ನ ಏನೂ ಬೇಡದಿದ್ರೆ ಹೇಗ್ರಿ? ಏನೊಂದು ಬೇಡಿದ್ರೆ ತಾನೇ ದೇವರಾಗ್ತಾರೆ? ದೇವರಿಂದ ಏನೋ ಬೇಡದೆ ಇರಬೇಕು ಅಂದ್ರೆ ಹೇಗೆ? ಅದಕ್ಕೆ ಹೇಳ್ತಾರೆ, ನೀವೆಲ್ಲ ತಂದೆ ತಾಯಿಗಳು ತಾನೆ, ಮಕ್ಕಳಿರ್ತಾರೆ, ಮಕ್ಕಳ ಸಾಮಾನ್ಯ ಆಟಿಟ್ಯೂಡ್ ಹೇಗಿರುತ್ತೆ? ಅಪ್ಪ ಅಮ್ಮ ಅಂದಿರುತ್ತೆ ಡಿಮ್ಯಾಂಡ್ ಪಾಲಿಸಿ, ಹೌದಾ ಅಪ್ಪ ಅದು ಕೊಡು ಇದು ಕೊಡು, ಕೊನೆಗೆ ಕಂಪ್ಯಾರಿಸನ್ ಇರುತ್ತೆ. ಅವರು ನೋಡಿ ಆ ಮಕ್ಕಳಿಗೆ ಎಷ್ಟನ ಕೊಡ್ತಾರೋ, ನೀವು ಏನು ಕೊಡಲ್ಲ ಇದ್ದೀರಾ, ಈ ಒಗ್ಗರಣೆನೂ ಇರುತ್ತೆ, ಹೌದ್ ತಾನೆ? ಡಿಮ್ಯಾಂಡ್ ಇರುತ್ತೆ. ಮಾಮೂಲಾಗಾದ್ರೆ ಅಪ್ಪ ಅಮ್ಮದನ್ನ ಆ ಅಮ್ಮ ಅಪ್ಪ ಸಾ ಹಾಗೇ ಹೋಗ್ತಾ ಇರ್ತಾರೆ. ಬೆಳಿಗ್ಗೆ ವಿಶ್ ಮಾಡೋದು ಹಾಯ್ ಡ್ಯಾಡ್, ಹತ್ರಿ ಬರಲ್ಲ ಅಲ್ಲಿಂದ ಅಲ್ಲಿಗೆ, ಅಲ್ಲೇನ್ರಿ ನಾ ಹೇಳಿದ್ ಕರೆಕ್ಟ್ ಅಲ್ವಾ? ಯಾವತ್ತಾದ್ರೆ ಮಗ ಹಾಯ್ ಡ್ಯಾಡ್ ಅಂತಲ್ಲದೆ ಡ್ಯಾಡ್ ಅಂತ ಹೇಳಿ ಹತ್ರ ಬರ್ತಾನೋ ಅಪ್ಪನಿಗೆ ವಾಸನೆ ಗೊತ್ತಾಗುತ್ತೆ. ಏನಪ್ಪ ಏನ್ ಬೇಕು ನಿಮ್ಗೆ, ಏನೋ ಬೇಕು ಅಂತ ಆ ಶಬ್ದದಲ್ಲೇ ಹತ್ತಿರ ಬರೋದರಲ್ಲೇ ಹತ್ತಿರ ಬಂದು ಆ ಶರ್ತ್ ಹಿಡ್ಕೊಂಡು ಏನಪ್ಪಾ ಅಂದ ಕೂಡಲೇ ಏನೋ ಅಪ್ಪ ಬರಬೇಕು ಇವನಿಗೆ ಕೊಡಬೇಕಾಗಿದ್ದಿದೆ, ಏನ್ ಬೇಕು ಹೇಳ್ಬಿಡು ಅಂತ ಹೇಳ್ತಾರೆ, ಹೌದಾ? ಆದರೆ ಅದೇ ಮಗುವಿಗೆ ನಾನು ಈ ದೃಷ್ಟಾಂತ ಹೇಳಿದಾಗ ಒಬ್ಬರು ಕಣ್ಣೀರಿಟ್ಟು ಹೇಳಿದರು, ನಮ್ಮನೆಯಲ್ಲೇ ಹೀಗಾಯಿತು ಅಂತ. ಏನದು? ಅವರ ಮಗ ಬಂದ, ಒನ್ ಫೈನ್ ಡೇ ಆ ಮಗ ಬಂದು ಕೇಳ್ತಾ ಇದ್ದಾನೆ, ಅಪ್ಪ ಇಷ್ಟು ದಿವಸ ನನಗೆಲ್ಲ ಕೊಟ್ಟಿದ್ದೀರಾ ನೀವು, ನಿಮ್ಗೆ ನಾನೇನು ಕೊಟ್ಟೆ, ಏನು ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಕಣ್ಣೀರು ಹಾಕಿದ. ನಾನು ಎಕ್ಸಾಂಪಲ್ ಹೇಳಿದ್ದಷ್ಟೇ, ಅವರು ಬಂದು ಹೊರಗೆ ಕಣ್ಣ ಅಪ್ಪ ಅಮ್ಮ ಕಣ್ಣೀರು ಹಾಕ್ತಾ ಇದ್ದಾರೆ. ನಮ್ಮ ಮಗನಲ್ಲಿ ಪ್ರಾಕ್ಟಿಕಲ್ ಆಗಿ ಮೊನ್ನೆ ನಡೆಯಿತು ಅಂತ ಹೇಳಿ. ಏನು ಆ ಮಗುವಿಗೆ ಅಪ್ಪ ಅಮ್ಮಗೆ ನಾನೇನು ಕೊಟ್ಟೆ, ಏನಾದ್ರೂ ಕೊಡಬೇಕಂದ್ರೆ ಅವರು ಕೊಟ್ಟದ್ದೇ ನನ್ನ ತಿರೋದು, ಏನು ಪಾಕೆಟ್ ಮನಿ ಮೊದಲ್ಕೊಂಡು ಎಲ್ಲ ಅಪ್ಪ ಅಮ್ಮ ಕೊಟ್ಟದ್ದೆ. ಹುಟ್ಟಿದ ಕಾಲಕ್ಕಿಂತ ಡಿಮ್ಯಾಂಡ್ ಡಿಮ್ಯಾಂಡ್ ಮಾಡಿ ತಗೊಂಡೆ, ಅವರಿಗೆ ನಾನೇನು ಕೊಟ್ಟೆ, ಏನೂ ಇಲ್ಲ. ಇದು ಮನಮುಟ್ಟಿ ಆ ಮಗುವಿಗೆ ಆ ಮಗನಿಗೆ ಬಂದರೆ ಅವಾಗೆ ಅವನ ಪ್ರವೃತ್ತಿಯೇ ಬೇರಾಗುತ್ತೆ, ಹೋಗ್ತಾನೆ ಅಪ್ಪನ ಹತ್ರ ಬರ್ತಾನೆ. ಅಪ್ಪ ಅಂತ ಬಂದಾಗ ಮತ್ತು ಅಪ್ಪನಿಗೆ ವಾಸನೆ, ಏನಪ್ಪ ಏನ್ ಬೇಕು ಅಂತ ಕೇಳಿದರೆ, ಏನೂ ಬೇಡ ನಿಮ್ಮಿಂದ ನಾನು ಎಲ್ಲ ಪಡೆದೆ, ನಿಮ್ಗೇನು ಕೊಡ್ಲಿಕ್ಕಾಗಿಲ್ಲ, ಏನ್ ಮಾಡ್ತೀಯ? ಅಪ್ಪ ಶೂಸ್ ಹಾಕ್ತಾ ಇದ್ರೆ ಚೂರು ಪಾಲಿಶ್ ಮಾಡಿ ಕೊಟ್ಟ, ಹೋಗ್ತಾನೆ. ಮಾಡಿದ್ರೆ ಅಪ್ಪನಿಗೆ ಖುಷಿಯೋ ಖುಷಿ. ಆ ಮಗುವಿನಲ್ಲಿ ಅಷ್ಟು ಪರಿಣಾಮ ಬಂತಲ್ಲ ಅಂತ ಅಪ್ಪನಿಗೆ ಸಂತೋಷ. ಅವಾಗೆ ಅಪ್ಪ ಏನೋ ದುಡ್ಡು ತೆಗೆದುಕೊಳ್ಳಿಕ್ ಹೋದ್ರೆ ಮಗ ಅಂತಾನೆ, ಅದು ಏನೋ ಬೇಡ ನನಗೆ, ಇನ್ನೇನು ನೀವು ಖುಷಿ ಪಟ್ಟರೆ ಸಾ. ಆ ಮಗು ಅಪ್ಪ ಬಂದು ಏನೂ ಇಲ್ಲ, ದಿನವೂ ಎಲ್ಲ ಕೊಡತಾ ಇದ್ದ, ಅವತ್ತು ಬರೇ ನಕ್ಕ ಭುಜ ತಟ್ಟಿದ ಅಷ್ಟೇ. ಮಗನಿಗೆ ಖುಷಿಯೋ ಖುಷಿ. ಆ ಫ್ರೆಂಡು ಹೊರಗೆ ಕೂಡ್ತಾ ಇದ್ದ, ದಿನಾಗ್ಲೂ ಈ ಮಗ ಅಪ್ಪನ ಹತ್ರ ಹೋಗಿ ದುಡ್ಡು ತರ್ತಾ ಇದ್ದ. ಈ ಸಲ ಬರೇ ಕೈಯಿಂದ ಬಂದ ಸ್ನೇಹಿತ, ಕೇಳಿದ ಆ ಸ್ನೇಹಿತ, ಇವತ್ತೇನು ಏನು ತರಲಿಲ್ಲ? ಇಲ್ಲ, ಅಪ್ಪನನ್ನ ನೋಡಿ ನಕ್ಕು ಭುಜ ತಟ್ಟಿದ. ಅದರಿಂದ ಏನ್ ಬರುತ್ತೆ ಹುಚ್ಚ, ಏನು ಕೇಳಬಾರ್ದಾಗಿತ್ತ ಅಂತ ಅವನು ಹೇಳಿದರೆ, ಅವಾಗ ಈ ಮಗ ಹೇಳ್ತಾನೆ, ನಿನಗೆ ಅರ್ಥ ಆಗಲ್ಲ ಬಿಡು, ಹೌದ್ ತಾನೆ? ಹಾಗೆ ಭಗವಂತ ಎಲ್ಲ ಕೊಡ್ತಾ ಇದ್ದಾನೆ ನಮಗೆ, ಅವನಿಗೆ ನಾವೇನು ಕೊಟ್ಟು ಏನು ಕೊಡ್ಲಿಲ್ಲ, ಅವನಿಗೆ ಕೊಡ್ಲಿಕ್ಕೆ ನಮ್ಮ ಹತ್ರ ಏನೂ ಇಲ್ಲ, ಅವನು ಕೊಟ್ಟದ್ದೇ ಇಲ್ಲ. ಅಂಥ ಕಾಲಕ್ಕೆ ಅವನ ಕುರಿತು ನೋಡಿ, ಹೇ ಸ್ವಾಮಿ ನೀನು ಬೇಕು ನನಗೆ ಅಂತ ಚೂರು ಭಗವಂತನಲ್ಲಿ ನಾವು ಪ್ರಾರ್ಥನೆ ಮಾಡಿದ್ದಾದ್ರೆ, ನೀನು ಬೇಕು, ನಿನ್ನ ನೋಟ ಬೇಕು, ನಾನು ಮಾಡಿದ ಕೆಲಸ ನೋಡಿ ಭಗವಂತ ಹೇಳ್ತಾನೆ, ಇಷ್ಟು ಮಾಡಿ ದೇವರಂತ ಹೋಗಿ ನಾನೇನ್ ಮಾಡ್ಲಿ ನಿಂಗೆ ಅಂತ ನಾವು ಕೇಳಿದರೆ, ಏನೂ ಬೇಡ ನಾನು ಶಾಸ್ತ್ರದಲ್ಲಿ ಹೇಳಿದ್ದೇನಲ್ಲ ಹೇಗಿರು ಹೇಗಿರು ಅಂತ ಇದ್ರೆ ಸಾಕು. ಆದ್ರೆ ನಿಂಗೇನ್ ಬರುತ್ತೆ? ನಂಗೇನು ಇಲ್ಲ. ನೀನು ಆ ರೀತಿಯಾಗಿದ್ರೆ ನಿನಗೆ ಒಳ್ಳೇದಾಗುತ್ತೆ, ನಿನಗೆ ಒಳ್ಳೇದಾದರೆ ನನಗೆ ಸಂತೋಷ ಅಂತ ದೇವರು ಹೇಳುತ್ತಾರೆ. ಅವಾಗ ಏನು ಮಾಡುತ್ತಾನೆ ಭಕ್ತನಾದವ, ಹೋ ನಾನು ಇಷ್ಟು ದಿವಸ ಅಪೂಪದಾನ ಮಾಡಿದರೆ ಸ್ವರ್ಗವಾಸ ಇತ್ತು, ಇವಾಗ ಸ್ವರ್ಗವಾಸ ಎಲ್ಲ ತಿಪ್ಪೆಯಲ್ಲಿ ಹಾಕ್ತಾನೆ. ಅಪೂಪ ದಾನ ಮಾಡಿದರೆ ನನ್ನ ಸ್ವಾಮಿ ಮೆಚ್ಚುತ್ತಾನೆ. ಒಬ್ಬ ಬ್ರಾಹ್ಮಣ ಒಬ್ಬ ಒಳ್ಳೆ ವ್ಯಕ್ತಿಯ ಹೊಟ್ಟೆಯಲ್ಲಿ ಪದಾರ್ಥ ಹೋಗುತ್ತೆ, ಹೋದರೆ ದೇವ ಮೆಚ್ಚುತ್ತಾನೆ, ಮೆಚ್ಚಿದರೆ ನನ್ನ ನೋಡಿ ಸಂತೋಷವಾಗಿ ನಗುತ್ತಾನೆ, ಅಷ್ಟು ಸಾಕು ನನಗೆ ಅಂತ ಆ ಅಪೂಪ ದಾನವನ್ನೇ ಮಾಡುತ್ತಾನೆ. ಮೊದಲು ಮಾಡಿದ್ದು ಇದು ಬೇಕು ಅದು ಬೇಕು ಅಂತ ಮಾಡಿದ್ದು, ಈಗ ಏನು ಬೇಡ, ದೇವರೊಂದು ಚುಗುರು ನನ್ನ ಕಡೆ ನೋಡಿ ಎಸ್ ಅಂದ್ಬಿಟ್ರೆ ಸಾಕು, ಖುಷಿಯೋ ಖುಷಿ. ಇದನ್ನೇ ಹೇಳ್ತಾರೆ ವ್ಯಾಸರಾಜರು. ಅವರ ಹತ್ರ ಒಬ್ಬ ಕವಿ ಇದ್ದ, ಸೋಮನಾಥ ಕವಿ ಅಂತ, ಅದ್ವೈತಿ. ವ್ಯಾಸಯೋಗಿ ಚರಿತ ಅಂತ ವ್ಯಾಸರಾಜರ ಕುರಿತು ಚರಿತ್ರೆಯನ್ನು ಬರೆದ. ಆ ಅದ್ವೈತಿಗಳೆಲ್ಲ ಸೇರಿದ್ರು, ಆತನ ಕರೆದ್ರು, ಬುದ್ಧಿಲ್ಲ ನಿನಗೆ, ಅವರು ನಮ್ಮ ಅದ್ವೈತವನ್ನು ಖಂಡನೆ ಮಾಡ್ತಾರೆ, ಅವರ ಚರಿತ್ರೆ ನೀ ಬರೀತೀಯ, ಏನ್ ಕೊಟ್ರು ನಿನಗೆ? ಅವಾಗ ಹೇಳಿದ ಆ ವ್ಯಾಸಯೋಗಿ ನಮ್ಮ ಸೋಮನಾಥ ಕವಿ ಹೇಳಿದ್ರು, ನೀವೇನ್ ಕೊಡ್ತೀರಾ? ಇಲ್ಲ, ನೀವು ನಮ್ಮವರು ಕುರಿತು ಬರೀ, ಏನ್ ಕೊಡ್ತೀರಾ? ಒಂದು ಮಣ ಬಂಗಾರ ಕೊಡ್ತೀರಾ? ಇಲ್ಲ, 20 ಮಣ ಕೊಡ್ತೀರಾ? ಇಲ್ಲ, ಅಷ್ಟೆಲ್ಲ ಕೊಡ್ಲಿಕ್ಕಾಗಲ್ಲ. ಹೌದಾ, ಸರಿ, ನಾನು ಹೇಳ್ತೇನೆ. ವ್ಯಾಸರಾದ್ರೆ ನನಗೇನ್ ಕೊಟ್ರು? ಏನ್ ಕೊಟ್ರು ಅವರು ಅಂತ ಹೇಳ್ತಾರೆ, ನಾನು ಕವಿತ್ವವನ್ನ ಬರೆದು ಅವರ ಮೇಲೆ ಕವನವನ್ನ ಬರೆದು ಅವರ ಮುಂದಿಟ್ಟಾಗ ವ್ಯಾಸರಾದರು ಅದನ್ನು ನೋಡಿ ಸಂತೋಷದಿಂದ ತಲೆ ತೂಗಿದ್ರಯ್ಯ. ಏನ್ ಬಂತು ನಿಂಗೆ ತಲೆ ತೂಗಿದ್ರೆ ಅಂದ್ರೆ ಹೇಳ್ತಾರೆ, ವ್ಯಾಸರಾಜರು ಒಂದು ಸಲ ತಲೆ ತೂಗಿದರೆ ಸಂತೋಷದಿಂದ ಹೇಳುತ್ತಾರೆ, ಶ್ಲಾಘಾ ಕಂಪನ ಮೇಕಮೇವ ಶಿರಸ ಶ್ರೀವ್ಯಾಸ ಯೋಗೀಶಿತು ಮೇರುಣಾಂ ಶತಮರ್ಹತಿ. ನೀವೆಷ್ಟು ದುಜುಬಿಚ್ಚೂರು ಕೊಡ್ಲಿಕ್ಕಾಗುತ್ತೆ? ಮೇರು ಪರ್ವತ, ಬಂಗಾರದ ಪರ್ವತ, ಪ್ಯೂರ್ ಬಂಗಾರದ ಪರ್ವತ, ಅಂತಹದ್ದು 100 ಪರ್ವತ ವೀಳ್ಯದಲ್ಲಿಟ್ಟು ಕೊಟ್ಟರೆ ಎಷ್ಟು ಖುಷಿ ಆಗ್ಬೇಕೋ ಅಷ್ಟು ಖುಷಿ ವ್ಯಾಸರಾದರು ತಲೆ ತೂಗಿದ್ರೆ ನನಗೆ ಬಂತಯ್ಯ, ನಿಮಗ್ ಕೊಳ್ಳಿಕ್ಕಾಗುತ್ತಾ? ಯಾಕದು ಹಾಗೆ? ವ್ಯಾಸರಾದರ ನಗುವಿನಲ್ಲಿ ಅಷ್ಟು ಪ್ರಾಫಿಟ್ ಯಾಕೆ ಬಂತು ಅಂದ್ರೆ, ಅವರ ವ್ಯಕ್ತಿತ್ವ ಅಂತಹದ್ದು, ಜನರ ಮೇಲೆ ಅವರು ತೋರಿದ ಅಭಿಮಾನ ಅಂತಹದ್ದು. ಅವರು ಎಲ್ಲ ಕೊಟ್ಟರು ಎಲ್ಲರಿಗೂ, ಎಲ್ಲರಿಗೂ ಅರ್ಥ ಆಯಿತು, ಇವರು ಎಲ್ಲ ಕೊಡ್ತಾ ಇದ್ದಾರೆ, ಇವರಿಗೆ ಕೊಡ್ಲಿಕ್ಕೆ ನಮ್ಮ ಹತ್ರ ಏನೂ ಇಲ್ಲ ಅಂತ ಅರ್ಥ ಆಯಿತು. ಅಂತಹ ವ್ಯಾಸರಾದರ ಹತ್ತ ಎಲ್ಲರೂ ಸೇವಾ ಮಾಡ್ತಾ ಇದ್ರು. ಅವರು ಬಯಸಿದ್ದೇನು? ವ್ಯಾಸರಾದರು ಒಂಚೂರು ನೋಡಿ ನಕ್ಕರೆ ಸಾಕು, ಖುಷಿಯೋ ಖುಷಿ ಎಲ್ಲರಿಗೂ. ಹಾಗಿದ್ರೆ ಆ ವ್ಯಾಸರಾದರು ನಿತ್ಯ ಉಪಾಸನೆ ಮಾಡಿದ ಯಾವ ಮೂರ್ತಿ ಇದ್ದಾನೆ ಗೋಪಾಲಕೃಷ್ಣ, ಅವನ ನಗು ಎಷ್ಟು ಸಂತೋಷ ಇರಬೇಕು. ವ್ಯಾಸರಾದರು ಇಡೀ ಜೀವನವೆಲ್ಲ ಆ ಭಗವಂತನಿಗಾಗಿ ದುಡಿದ್ರು. ಏನ್ ಬರುತ್ತೆ ನಿಮ್ಗೆ ಆ ದೇವರಿಂದ ಅಂದ್ರೆ, ಏನಿಲ್ಲ, ಆ ಕೃಷ್ಣ ನನ್ನ ನೋಡಿ ನಕ್ಕರೆ ಸಾಕು, ಅದರಲ್ಲಿ ಏನೋ ಟೇಸ್ಟ್ ಇದೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಜನಯತಿ ಆಶು ವೈರಾಗ್ಯಂ ಜ್ಞಾನಂಚ ಯದ ಅಹೈತುಕಂ ಅಹೈತುಕಂ ಅಂದ್ರೆ ಇಂಥ ಜ್ಞಾನ ಬರುತ್ತೆ. ಹೇಳ್ತಾ ಇದ್ದಾರೆ, ದಡ್ರಲ್ಲಂತೆ ಇವರು, ಒಳಗೆ ಕೂತಿದ್ದಾರಲ್ಲ ರಾಯರು ವ್ಯಾಸರಾಯರು, ಇವರೆಲ್ಲ ದಡ್ರಲ್ಲ, ಅವರೆಲ್ಲ ಇಂಟೆಲಿಜೆನ್ಸ್ ಏನಿದೆ. ಅವರು ನೋಡಿದ್ರಂತೆ, ಈ ಸಂಸಾರದಲ್ಲಿ ಗೃಹಸ್ಥನಾದವನಿಗೆ ಸಿಗುವ ಸುಖ ಎಂಥ ಆದ್ದು ಎಲ್ಲ ಟೆಸ್ಟ್ ಮಾಡಿ ನೋಡಿದ್ದಾರೆ, ಎಷ್ಟೆಷ್ಟು ಸುಖ ಸಿಗುತ್ತೆ ಎಲ್ಲ ನೋಡಿದ್ರು. ಏನೂ ಬೇಡದೆ ದೇವರನ್ನ ಸ್ಮರಣೆ ಮಾಡೋ ಕಾಲಕ್ಕೆ ಅದೇನೋ ಸುಖ ಸಿಗುತ್ತಂತೆ. ನಂಗೂ ಸಿಕ್ಕಿಲ್ಲ, ನಿಮ್ ಸಿಕ್ಕಿದ್ರೆ ನೋಡಿ. ದೇವರಿಂದ ಏನೂ ಬೇಡದೆ ದೇವರನ್ನ ನೆನೆದಾಗ ಅದೇನೋ ಸುಖ ಸಿಗುತ್ತಂತೆ. ಆ ಸುಖ ಅವರಿಗೆ ಸಿಕ್ಕಿದೆ. ಅವರು ನೋಡಿದ್ರು ದೇವರನ್ನ ಏನೂ ಬೇಡದೆ ಭಕ್ತಿಯಿಂದ ಅಂದರೆ ಅಂಟಿನಿಂದ ನೆನೆದಾಗ ಬರುವ ಸುಖ ಇಟ್ರು, ಮಿಕ್ಕ ಸುಖ ನೋಡಿದ್ರು. ಆ ಸುಖದ ಮುಂದೆ ಇವೆಲ್ಲ ಬಲಾದವರು, ಏನು ಇಲ್ಲ, ವೇಸ್ಟ್. ಅಂದರೆ ದೇವರು ಒಳಗೆ ಟೆಕ್ನಿಕ್ ಪ್ರಯೋಗ ಮಾಡುತ್ತಾ ಇದ್ದಾನೆ. ಏನದು? ನಮಗೆ ಪದಾರ್ಥಗಳು, ವ್ಯಕ್ತಿಗಳು, ಇವರ ಮೂಲಕ ಅವನೇ ಸುಖ ಕೊಡ್ತಾ ಇದ್ದಾನೆ. ಆದರೆ ಅವನಿಂದ ಏನೂ ಬೇಡದೆ ಅವನನ್ನೇ ಚಿಂತನೆ ಮಾಡಿದಾಗ ಅವ ಸುಖ ಕೊಡ್ಲಿಕ್ಕೆ ಶುರು ಮಾಡುತ್ತಾನೆ. ಎಂಥ ಸುಖ ಕೊಡುತ್ತಾನೆ ಅಂದ್ರೆ ನಮ್ಮ ಜೀವನದಲ್ಲಿ ಎಲ್ಲೂ ಸಿಕ್ಕಿರಬಾರದು ಅಂತ ಸುಖ ಕೊಡುತ್ತಾನೆ. ಇಲ್ಲದಿದ್ರೆ ಇವರ ದಡ್ರೆ ಎಲ್ಲ ಬಿಟ್ಟು ಮೂಗು ಮುಚ್ಚಿ ಕೂತರಲ್ಲ, ದಡ್ರೆ ಅಂದ್ರೆ ಒಳಗೇ ಸುಖ ಬರುತ್ತಾ ಇದೆ. ಆ ಸುಖ ಪಡೆದರಂತೆ ಜ್ಞಾನಂಚ ಯದ ಹೈತುಕಂ. ಈ ಹೊರಗಿನ ಸುಖ ಬೇಡ, ಒಳಗಿನ ಸುಖ ತುಂಬಾ ಚೆನ್ನಾಗಿದೆ, ಅದರ ಪರಿಚಯ ನಮಗಿಲ್ಲ, ಆದ್ದರಿಂದ ನಾವು ಹೀಗಿದ್ದೇವೆ. ಒಂದು ವೇಳೆ ನಾವು ಕೂಡ ಆ ಭಗವಂತನ ನೆನಪು, ಭಕ್ತಿಯಿಂದ ಭಗವಂತನ ನೆನೆಯೋದರಲ್ಲಿ ನಮಗೂ ಕೂಡ ಭಗವಂತ ಆ ಸುಖ ಕೊಟ್ರೆ, ನಮಗೂ ಕೂಡ ಈ ಸಂಸಾರದಲ್ಲಿ ಬರುವ ಸುಖಕ್ಕಿಂತ ಆ ಸುಖ ಜಾಸ್ತಿ ಅಂತ ಮನಮುಟ್ಟಿ ಗೊತ್ತಾದರೆ ನಾವು ಹೀಗೆ ಕೊಡ್ತೀವ, ಆತನ ಮುಂದೆ ಕೂತಿರ್ತೀವಿ. ನಾವು ಇಂಟೆಲಿಜೆನ್ಸ್ ಗೊತ್ತಾಗಿಲ್ಲ, ಟೇಸ್ಟ್ ಗೊತ್ತಾಗಿಲ್ಲ. ಹಾಗಾದ್ರೆ ಏನ್ ಮಾಡಬೇಕು? ರಾಯರ ಹತ್ರ ಹೋದಾಗ ಏನು ಕೇಳಬೇಕು? ಸ್ವಾಮಿ, ಅದೇನು ದೇವರ ಸ್ಮರಣೆ ಮಾಡ್ತೀರಂತಲ್ಲ, ಏನೂ ಬೇಡದೆ ದೇವರ ಸ್ಮರಣೆ ಮಾಡಿದಾಗ ಅದೇನೋ ಸುಖ ಬರುತ್ತಂತಲ್ಲ ನಿಮಗೆ, ಅದು ನಮಗೂ ಬರುವಂತೆ ಅನುಗ್ರಹ ಮಾಡಿ. ಇದನ್ನು ನಾವು ರಾಯರತ್ರ ಕೇಳಬೇಕು. ಇಂಥ ಬಯಕೆ ಯಾರಾದರೂ ಕೇಳತಾರ ಅಂತ ನೋಡ್ತಾ ಇರ್ತಾರಂತ ರಾಯರು. ಎಲ್ಲಿ ನೋಡಿದ್ರು ಪ್ರಮೋಷನ್ ಬೇಕು, ಅದು ಬೇಕು, ಇದು ಬೇಕು, ಇದೇ ಅಪ್ಲಿಕೇಶನ್ ಬರ್ತಾ ಇರುತ್ತೆ. ಯಾರಾದರೂ ಇಂಥದ್ದು ಕೇಳಿದ ಕೂಡಲೇ ಕೈ ಹಿಡಿದು ಸೆಳೆದು ಬಿಡ್ತಾರಂತೆ. ಅದಕ್ಕೆ ರಾಯರತ್ರೆ ಒಬ್ಬರು ಸೇವಾ ಹೋದ್ರು. ಏನು ಸೇವಾ ಮಾಡಿದ್ರು? ಸುತ್ತಾಕುವ ಸೇವಾ ಅಲ್ಲ, ನ್ಯಾಯ ಸುಧಾ ಪಾರಾಯಣ ಮಾಡ್ತಾ ಕೂತಿದ್ರು. ಆದರೆ ಬೇರೆ ಬೇರೆ ಎಲ್ಲರೂ ಬಂದರು, ಸೇವಾ ಮಾಡಿದರು. ಒಂದು ವಾರಕ್ಕೆ ಎಲ್ಲರೂ ನಮಗೆ ಮಂತ್ರಾಕ್ಷತೆ ಕೊಟ್ಟರು ರಾಯರು ಸ್ವಪ್ನದಲ್ಲಿ ಅಂತ ಹೇಳಿ ಎಲ್ಲರೂ ಹೋಗ್ತಾನೆ ಇದ್ದಾರೆ. ಇವರು ಇಲ್ಲಿ ಬಿಡುವ ರಾಯರು ಕೊಡ್ತಾರೆ 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 ಅಂತ 12 ವರ್ಷ ಆಯಿತು. ಅಲ್ಲೇ ಇದ್ಬಿಟ್ರು. ಒಂದು ದಿವಸ ಮನಸ್ಸಿಗೆ ಬಂತಂತೆ, ಛೇ ರಾಯರು ಯಾಕೋ ನನಗೆ ಕೊಡ್ತಾನೆ ಇಲ್ಲ, ಇಷ್ಟು ಜನ ಕೊಡ್ತಾರೆ, ಸುತ್ತ ಹಾಕಿದ್ರೆ ಎಲ್ಲ ಕೊಡ್ತಾರೆ, ನಾನು ಸುಧಾ ಓದಿದ್ರು ಕೊಡ್ತಾ ಇಲ್ಲ, ಸುಧಾ ಪಾರಾಯಣ ಮಾಡ್ತಾ ಇದ್ದೇನೆ ಯಾಕೋ ಅಂತ ಬೇಸರದಿಂದ ಮಲಗಿದ್ರಂತವ್ರು. ಅವಾಗೆ ರಾಯರ ಸ್ವಪ್ನದಲ್ಲಿ ಬಂದರು. ಅವ್ರು ಹೇಳಿದ್ರಂತೆ, ಅಯ್ಯ ನಿನಗೆ ಬೇಕಾದ ಫಲ ಮೊದಲನೆಯ ದಿವಸ ಸುಧಾ ಪಾರಾಯಣ ಮಾಡಿದಕೂಡಲೇ ಬಂದಾಯಿತು, ನಾ ಕೊಟ್ಟ ಆಯಿತು, ಮತ್ತೆ ಇಷ್ಟು ಕಾಲ ನನಗೆ ಯಾಕೆ ಸ್ವಪ್ನದಲ್ಲಿ ಕಾಣಿಸಿ ಏನು ಕೊಡಲಿಲ್ಲ ಅಂದ್ರೆ ಇದು ಸತ್ಯವಾಗಿ ನಡೆದದ್ದು ಹೇಳಿದ್ರಂತ ರಾಯರು. ಹೀಗೆ ನ್ಯಾಯಸುಧಾ ಪಾರಾಯಣ ಮಾಡಿ ಸೇವಾ ಮಾಡೋರು ಬಹಳ ಯಾರು ಬರಲ್ಲಯ್ಯ, ಸುಮ್ಮನೆ ನನ್ನ ಸುತ್ತ ಸುತ್ತಾಕ್ತಾರೆ, ನನ್ನ ಮೇಲೆ ಮನಸ್ಸಿಲ್ಲದೆ ಸುತ್ತಾಕೋರೆ ಬರ್ತಾರಯ್ಯ. ಹೀಗೆ ದೇವರ ಮೇಲೆ ಮನಸ್ಸಿದ್ದು ಬರೋರು ಬಹಳ ಅಪರೂಪ, ಸ್ವಲ್ಪ ಕಾಲ ನೀವಿರಲಿ ಅಂತ ಇಟ್ಟುಕೊಂಡೆ ಅದು ಹೇಳ್ತಾ ಇದ್ದಾರೆ. ಜನಯತಿ ಆಶು ವೈರಾಗ್ಯಂ ಜ್ಞಾನಂಚ ಯದಹಯಿತು ತಂ. ಹಾಗಾದರೆ ದೇವರಲ್ಲಿ ನಾವು ಭಕ್ತಿಯಿಂದ ಮನಸ್ಸನ್ನ ಇಡಲಿಕ್ಕೆ ಶುರು ಮಾಡಿದರೆ ಒಳ್ಳೆ ವೈರಾಗ್ಯ ಬರ್ತಾ ಬರುತ್ತೆ. ಹಾ ಇನ್ನೇನು ಬೇಡ, ಶ್ರೀಹರಿಯೇ ಸಾಕು, ಶ್ರೀಹರಿಯೇ ಸಾಕು, ಅವನ ನೆನೆದರೆ ಈ ಸಂಸಾರದಲ್ಲಿ ನಾನು ಅದು ಬೇಕು ಇದು ಬೇಕು ಇದು ಬೇಕು ಅಂತ ಬಯಸೋದು ಯಾಕೆ, ಏನೋ ಸುಖ ಸಿಗುತ್ತೆ ಅದರಿಂದ ಅಂತ. ಅದಕ್ಕಿಂತ ತಾತನಷ್ಟು ಸುಖ ಅವನ ಸ್ಮರಣೆ ಮಾಡಿದ್ರೆ ಬರುವಾಗ ಇದ್ಯಾಕೆ ನನಗೆ ಅಂತ ವೈರಾಗ್ಯ ಬರುತ್ತೆ. ಭಗವಂತನಲ್ಲಿ ಏನೂ ಬೇಡ, ನಿನ್ನ ಸ್ಮರಣೆ ಸಾಕು ಎಂಬ ಜ್ಞಾನ ಬರುತ್ತೆ. ಅಂಥ ರೀತಿಯಾದ ಜ್ಞಾನ ವಿಶೇಷವಾಗಿ ಹೇಳ್ತಾ ಇದ್ದಾರೆ. ಒಳ್ಳೆ ಜ್ಞಾನ, ವೈರಾಗ್ಯ, ದೇವರಲ್ಲಿ ಭಕ್ತಿ, ಮೂರು ಸೇರ್ತಾ ಇದೆ. ದೇವರಲ್ಲಿ ಚೂರು ಭಕ್ತಿ ಮಾಡಿದ ಕೂಡಲೇ ಚೂರು ವೈರಾಗ್ಯ, ಚೂರು ಜ್ಞಾನ ಬಂತು. ಮತ್ತು ಅದರಿಂದ ಏನಾಗುತ್ತೆ, ಭಕ್ತಿ ಜಾಸ್ತಿ ಆಗುತ್ತೆ. ಭಕ್ತಿ ಜಾಸ್ತಿ ಆದಾಗ ಮತ್ತೂ ದೇವರಲ್ಲಿ ಆ ಮನಸ್ಸನ್ನಿಟ್ಟರೆ ಮತ್ತೂ ವೈರಾಗ್ಯ ಜಾಸ್ತಿ ಆಗುತ್ತೆ, ಮತ್ತು ಜ್ಞಾನ ಜಾಸ್ತಿ ಆಗುತ್ತೆ, ಅದರಿಂದ ಮತ್ತು ಭಕ್ತಿ. ಹೀಗೆ ಹೆರಳು ಹೆಣದರೆ ಹೇಗೆ ಬರಬೇಕು ಹಾಗೆ ಬೆಳೀತಾ ಬೆಳೀತಾ ಹೋಗುತ್ತೆ ನಮ್ಮಲ್ಲಿ. ಅದಕ್ಕೆ ಹೇಳ್ತಾರೆ, ಧರ್ಮ ಸು ಅನುಷ್ಠಿತ ಪುಂಸಾನ್ ವಿಶ್ವಕ್ಸೇನ ಕಥಾಶ್ರಯಾಂ ನೋತ್ಪಾದ ಯದ್ರತಿ ಯದ್ರತಿಂ ಶಮಯೇವ ಹಿ ಕೇವಲಂ. ಈ ಮಾತು ಚೆನ್ನಾಗಿ ನಾವು ಅಂಡರ್ಲೈನ್ ಮಾಡ್ಕೋಬೇಕಿದನ್ನ. ಹೇಳ್ತಾರೆ ನಾವು ಕೂಡ ನಮ್ಮ ನಮ್ಮ ಮನಸ್ಸಿಗೆ ತಕ್ಕಂತೆ ಸಾಧನೆ ಮಾಡ್ತಾ ಇದ್ದೀವಲ್ಲ. ಬೆಳಿಗ್ಗೆದ್ದ ಕೂಡಲೇ ಸ್ನಾನ ಆಚಮನ, ಸ್ನಾನ ಸಂಧ್ಯಾ ಪೂಜಾ ವೈಶ್ವದೇವ ಬಲಿಹರಣ ಪಾಠ ಪ್ರವಚನ ನಾನ ಎಲ್ಲ ಮಾಡ್ತಾ ಇದ್ದೀವಲ್ಲ. ವ್ರತಗಳ ಅನುಷ್ಠಾನ, ವಾಯನದಾನ, ದಾನಗಳು, ಹೋಮಗಳು, ಹವನಗಳು ಮಾಡೋದು ಮಾತ್ರ ಅಲ್ಲ, ನಮಗೆ ನಾವೇ ಒಬ್ಬರೇ ಕೂತಾಗ ಸರ್ಟಿಫಿಕೇಟ್ ಕೂಡ ಕೊಟ್ಕೊಳ್ತಾ ಇರ್ತೀವಿ. ಏನಂತ, ನಾನು ಚೆನ್ನಾಗಿ ಸಾಧನೆ ಮಾಡ್ತಾ ಇದ್ದೇನೆ ಎಂಬುದು ಕೂಡ ಬರ್ತಾ ಇರುತ್ತೆ. ಅಲ್ಲಿ ಹೇಳ್ತಾರೆ ಸಾಧನೆ ಅಂದ್ರೆ ಏನು ಅಂತ ತಿಳ್ಕೊಂಡಿದ್ದೀರಾ ಅಂತ ಪ್ರಶ್ನೆ ಮಾಡಿದ್ರು. ಈ ಕರ್ಮಕಾಂಡ ಮಾಡಿ ಮುಗಿಸೋದೇ ಸಾಧನವಾ, ಮತ್ತೇನು ಸಾಧನ ಅಂದರೆ ದೇವರಲ್ಲಿ ಮನಸ್ಸಿಡೋದೇ ಸಾಧನ, ಅದಕ್ಕಿಂತ ಇಲ್ಲ. ಹೇಳಿದನಲ್ಲ ನಿನ್ನೆ ಎಲ್ಲ, ದೇವರಲ್ಲೇ ಮನಸ್ಸಿಡಬೇಕು. ಅರಣ್ಯಕಾಚಾರ್ಯ ಹೇಳ್ತಾರೆ ಸಾಧನ ಅಂದ್ರೆ ಏನು ಅಂದರೆ ಏನ ಕೇನ ಮಿಷೇಣ ಸಂತತಂ ಆದರೇಣ ಮನೋಗತಿ ಶ್ರೀಹರೇಶ್ ಚರಣಾಬ್ಜಯೋ ಇದಮೇವ ಸಾಧನ ಮೀರಿತಂ. ಬದುಕಿದಷ್ಟು ಕಾಲ ಪ್ರತಿಯೊಂದು ದಿನ ಪ್ರತಿಯೊಂದು ಕ್ಷಣ ಶ್ರೀಹರಿಯ ಪಾದಾರವಿಂದದಲ್ಲಿ ಆದರಪೂರ್ವಕವಾಗಿ ಮನಸ್ಸಿಟ್ಟರೆ ಅದೇ ಸಾಧನ. ಅದು ಬರಲಿಕ್ಕೆ ಸ್ನಾನ, ಸಂಧ್ಯಾ, ಪೂಜಾ ಇವೆಲ್ಲ ಯಾವುದಕ್ಕೆ? ದೇವರು ದೇವರ ನೆನಪು ಬರಲಿಕ್ಕೆ ಕಾರಣ. ಆದರೆ ಸಾಮಾನ್ಯವಾಗಿ ನಮ್ಮ ಸಾಧನೆಗಳು ಹೇಗಾಗ್ತಾ ಇದೆ ಅಂದರೆ, ಒಂದು ಗಂಟೆ ಪೂಜೆ ಮಾಡಿದರೆ ದೇವರ ಪೂಜೆಯೇ, ಒಂದು ಗಂಟೆ ಮಾಡಿದರೆ ಆ ಗಂಟೆಯಲ್ಲಿ 5 ನಿಮಿಷ ಆದರೂ ದೇವರಲ್ಲಿ ನಿಲ್ಲತಾ ಇದೆಯಾ? ದೇವರಲ್ಲಿ ನಿಲ್ತಾ ಇಲ್ಲ. ಅದೇನು ರೀ ದೇವರ ಪೂಜೆ ಮಾಡೋ ಕಾಲಕ್ಕೆ ಪ್ರತಿಮಾ ಸಾಲಿಗ್ರಾಮ ಅದನ್ನೇ ನೋಡ್ತಾ, ಅದಕ್ಕೆ ಅಭಿಷೇಕ ಮಾಡಿ ಅದಕ್ಕೆ ತುಳಸಿ ಗಂಧ ಎಲ್ಲ ಹಾಕಿ ಎಲ್ಲ ಮಾಡ್ತೀವಲ್ಲ, ಮತ್ತಾರನ್ನ ನೋಡಿದ್ದು? ಅದಕ್ಕೆ ಪ್ರಾಣೇಶದಾಸರು ಉತ್ತರ ಕೊಡ್ತಾರೆ. ಶ್ರೀಧ ವಿಠಲ ದಾಸರಿಗೆ ಉಪದೇಶ ಕೊಡ್ತಾ, ಶಿಲಾದಿ ವಿಗ್ರಹ ಖಳಾಸೆ, ಕಲ್ಲು ಅಂದ್ರೆ ಸಾಲಿಗ್ರಾಮ ಪ್ರತಿಮಾ, ಶಿಲಾದಿ ವಿಗ್ರಹ ಖಳಾಸೆ ಹೊಡೆದರೆ ಹರಿಯಂಬೆ ಅದೇ ಹರಿಯಂತಿಯ ಎಲ್ಲ ಕೇವಲ ಸುಳ್ಳೋ? ಆ ಸಾಲಿಗ್ರಾಮ ದೇವರಲ್ಲ, ಪ್ರತಿಮಾ ದೇವರಲ್ಲ, ಸಾಲಿಗ್ರಾಮದೊಳಗೆ ದೇವರಿದ್ದಾರೆ, ಪ್ರತಿಮಾದೊಳಗೆ ದೇವರಿದ್ದಾರೆ. ಆ ಎಚ್ಚರ ಎಷ್ಟು ಕಾಲ ಇದೆ ಪೂಜೆ ಮಾಡುವ ಕಾಲಕ್ಕೆ? ದೇವರನ್ನೇ ಮರೆತು ಸಾಲಿಗ್ರಾಮಕ್ಕೆ ಅಭಿಷೇಕ, ಅದೇ ದೇವರು ಅಂತ ತಲೆಗೆ ಬರ್ತಾ ಇರುತ್ತೆ. ಅಷ್ಟ್ಯಾಕೆ ಇಲ್ಲಿ ಬರ್ತೀವ, ನಮಸ್ಕಾರ ಮಾಡ್ತೀವ? ರಾಮ ದೇವರು, ತುಂಬಾ ದೇವರು ಕೂತಿದ್ದಾರೆ ಇಲ್ಲಿ. ರಾಮ ದೇವರು ಅಂದುಕೊಳ್ಳೆ, ಆ ಕವಚ ಹಾಕಿದ ಕಲ್ಲಿನ ಪ್ರತಿಮಾ ಇರುತ್ತಲ್ಲ ಅದೇ ದೇವರು ಅಂತ ಎಷ್ಟು ಸಲ ಬರಲಿಲ್ಲ? ಅದು ದೇವರಲ್ಲ, ಅದರೊಳಗೆ ಬೇರೆ ದೇವರು ಕೂತಿದ್ದಾರೆ ಅಂತ ಎಷ್ಟು ಸಲ ತಲೆಗೆ ಬರ್ತಾ ಇದೆ? ಆಲೋಚನೆ ಮಾಡಿ ಅದನ್ನ ಹೇಳ್ತಾ ಇದ್ದಾರೆ. ಎಲ್ಲಾ ಕರ್ಮಾನುಷ್ಠಾನ ಮಾಡ್ತೀವಿ, ಆದರೆ ಆ ಚಲ ಒಳಗೆ ಪ್ರತಿಮಾಕ್ಕಿಂತ ಬೇರೊಬ್ಬ ದೇವ, ಕದಲುವ ದೇವನೊಬ್ಬನಿದ್ದಾನೆಂಬ ಎಚ್ಚರ, ಅವನ ನೆನಪೇ ಹೋದರೆ ಆ ಮಾಡಿದ ಕರ್ಮವೆಲ್ಲ ಏನಾಗುತ್ತೆ? ಶ್ರಮಯೇವ ಹಿ ಕೇವಲ, ಒಣಾಶ್ರಮ ಆಗುತ್ತೆ. ಹಾಗಾದ್ರೆ ಬಿಡಿ ಅಂತ ತಾತ್ಪರ್ಯ ಅಲ್ಲ, ನೀವು ಮಾಡೋ ಕರ್ಮಾನುಷ್ಠಾನ ಮಾಡಬೇಕು, ಅದರೊಳಗೆ ದೇವರ ನೆನಪು ಜಾಸ್ತಿ ಆಗಬೇಕು ಎಂಬುದನ್ನು ತೋರಿಕೊಡ್ತಾ ಇದ್ದಾರೆ. ಇನ್ನ ಮುಂದೆ ಹೇಳ್ತಾ ಇದ್ದಾರೆ, ತಚ್ಛ್ರದ್ಧಾನ ಮುನಯ ಜ್ಞಾನ ವೈರಾಗ್ಯ ಯುಕ್ತಯ ಪಶ್ಯಂತ್ಯಾತ್ಮನಿ ಚಾತ್ಮಾನಂ ಭಕ್ತ್ಯ ಶ್ರುತಿ ಗೃಹೀತಯ. ಅದಕ್ಕೆ ಹೇಳ್ತಾರೆ, ಜ್ಞಾನಿಗಳಾದವರು ಯಾವಾಗಲೂ ಕೂಡ ಭಕ್ತಿಯಿಂದ ದೊಡ್ಡವರು ಹೇಳಿದ ಉಪದೇಶವನ್ನ ಕೇಳಿ 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 ತಮ್ಮ ಸುತ್ತೂ ಇದ್ದು ತಮ್ಮ ಒಳಗೂ ಇದ್ದು ಉಪಕಾರ ಮಾಡುವಂತಹ ಶ್ರೀಹರಿಯನ್ನ ಚೆನ್ನಾಗಿ ಒಳನೋಟದಿಂದ ನೋಡುತ್ತಾ ಬರುತ್ತಾರಂತೆ. ಆಂಗ್ಲದಲ್ಲಿ ನಿಮಗೆ ಹೇಳಬೇಕಾದರೆ, ವಿ ಶುಡ್ ಫೀಲ್ ಹಿಸ್ ಎಕ್ಸಿಸ್ಟೆನ್ಸ್, ಅವನೊಬ್ಬನಿದ್ದಾನೆ ನಮ್ಮ ಸುತ್ತು ಎಂಬ ಆ ಫೀಲಿಂಗ್ ಬರಬೇಕು ನಮಗೆ, ಅದೇ ಬರಲ್ಲ. ಅದನ್ನು ಹೇಳ್ತಾ ಇದ್ದಾರೆ, ತಸ್ಮಾತ್ ಏಕೇನ ಮನಸ ಭಗವಾನ್ ಸತ್ವತಾಂ ಪತಿ. ಆದ್ದರಿಂದ ಒಂದೇ ರೀತಿ ಏಕಾಗ್ರವಾದ ಮನಸ್ಸಿನಿಂದ ದೇವರ ಕುರಿತು ಕೇಳಬೇಕು, ದೇವರನ್ನೇ ಕೀರ್ತನೆ ಮಾಡಬೇಕು, ಹಾಗೆ ದೇವರನ್ನೇ ಧ್ಯಾನ ಮಾಡಬೇಕು, ಶ್ರೀಹರಿಯನ್ನೇ ಪೂಜಾ ಮಾಡಬೇಕು. ಹೇಗೆ? ನಿತ್ಯದ ಅಂತ ನಿಶ್ಚಯ ಮಾಡಿಕೊಡ್ತಾರೆ. ಪ್ರಶ್ನೆ ಏನು ಬಂದಿತ್ತು, ಕಲಿಯುಗದಲ್ಲಿ ಉದ್ಧಾರ ಆಗಬೇಕಾದರೆ ಏನು ಉಪಾಯ ಅಂದ್ರೆ, ಈ ಉಪಾಯ ಇದೆ ಅಂದ್ರು. ಹೇಳ್ತಾರೆ, ಆ ದೇವರನ್ನೇ ಹೊರಗೆ ನೋಡಿದರೆ ಯಾವುದು ಕೂಡ ದೇವರ ನೆನಪಿನಿಂದ ಬರುವ ಸುಖದಷ್ಟು ಸುಖ ಎಲ್ಲೂ ಬರ್ತಾ ಇಲ್ಲ. ಆ ಹಂತಕ್ಕೆ ವ್ಯಕ್ತಿ ಬಂದಿದ್ದಾನೆ. ಇವೆಲ್ಲ ಕೇಳಿ ಚಿಂತನೆ ಮಾಡಿ 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 ಮನಸ್ಸಿಗೆ ಸುಖ ಬರ್ತಾ ಇದೆ, ಆ ಸುಖ ಸಂಸಾರದಲ್ಲಿ ಸಿಗ್ತಾ ಇಲ್ಲ, ಅದಕ್ಕೆ ಬಿಟ್ಟ ದೇವರನ್ನೇ ಚಿಂತನೆ ಮಾಡ್ಲಿಕ್ಕೆ ಶುರು ಮಾಡಿದ. ಯಾಕೆ? ರುಚಿ ಬಂತಲ್ಲ, ರುಚಿ ಬಂದ್ರೆ ಅಲ್ಲೇ ಶುರು ಆಗುತ್ತೆ. ಮಗು ಇರುತ್ತೆ, ಅದಕ್ಕಿನ್ನ ಅನ್ನಪ್ರಾಶನ ಆಗಿಲ್ಲ ಅಂತ ಕಾಲಕ್ಕೆ ಮೊದಲು ಬೆರಳಿಗೆ ಜೇನುತುಪ್ಪ ಹಚ್ಚಿ ಬಾಯಲ್ಲಿಡ್ಲಿಕ್ಕೆ ನೋಡುತ್ತಾರೆ. ಆ ಮಗು ಏನ್ ಮಾಡುತ್ತೆ? ತಲೆ ಆಚೆ ಈಚೆ ಮಾಡ್ತಾ ಇರುತ್ತೆ, ಬೇಡ 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 ಅಂತ. ಚೂರು ಬಲವಂತವಾಗಿ ಬಾಯಿ ತೆಗೆದು ಜೇನಿನ ಬೆರಳು ಇಟ್ಟದ್ದೇ ಆದರೆ, ಮತ್ತು ಅದಕ್ಕೆ ರುಚಿ ಗೊತ್ತಾಗುತ್ತಲ್ಲ, ನಮ್ ಬೆರಳು ತೆಕ್ಕೊಳ್ಳೋದೇ ಕಷ್ಟ ಆಗ್ಬಿಡುತ್ತೆ, ಗಟ್ಟಿಯಾಗಿ ಹಿಡಿದು ಬಿಡುತ್ತದು. ನಾವೆಲ್ಲರೂ ಮಕ್ಕಳೇ, ಭಾಗವತ ಹೇಳಿದ ದೇವರ ಚಿಂತನೆಯಲ್ಲಿ ಬರುವ ಸುಖ ಜೇನು ನಮಗೂ ರುಚಿ ಬಂತ, ನಾವು ಬಿಡಲ್ಲ. ಅಷ್ಟರವರೆಗೆ ಇಲ್ಲಿ ಕೂತಿರ್ಬೇಕಷ್ಟೆ. ಆ ಕೂತ ಮೇಲೆ ಬಂತ ಓಡತಾ ಇರ್ತೀವಿ ಭಗವಂತನ ಹಿಂದೆ. ಅದನ್ನೇ ಹೇಳುತ್ತಾ ಇದ್ದಾರೆ, ಯದನುದ್ಧಾಯಿಣ ಯುಕ್ತ ಕರ್ಮಗ್ರಂಥಿ ನಿಬಂಧನಂ ಚಿಂದಂತಿ ಕೋವಿದಾಸ್ತಸ್ಯ ಕೋನಕುರಿಯ ಕಥಾರತಿ. ಯಾವ ಭಗವಂತನ ಚಿಂತನ ಮಾಡ್ತಾ 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 ಬಂದರೆ ಇಡೀ ಸಂಸಾರವೇ ನಮಗೆ ಬಿಟ್ಟೋಗುತ್ತೋ, ಯಾವ ತೊಂದರೆಯೂ ಇರಲ್ಲವೋ. ಅವಾಗ ಪ್ರಶ್ನೆ ಬಂತು, ನೀವು ಹೇಳಿದ ಪುರಾಣ ಕೇಳಿ, ಆ ದೇವರು ಚಿಂತನೆ ಮಾಡ್ತಾ ಬಂದರೆ ಸಂಸಾರವೇ ಹೋಗುತ್ತೆ ಅಂದರೆ ಹೆಂಡತಿ ಮಕ್ಕಳೆಲ್ಲ ದೂರ ಆಗ್ತಾರ? ಆಗ ನಾಳಿದ ಪುರಾಣಕ್ಕೆ ಬರಲ್ಲ, ಸಂಸಾರ ಹೋಗುವುದಂದ್ರೆ ಎಲ್ಲ ಹೋಗೋದಲ್ವಾ? ಅದರಿಂದ ಯಾಕೆ ಅಂದರೆ ಎಲ್ಲೂ ಹೋಗಲ್ಲ. ಹೆಂಡತಿ ಮಕ್ಕಳ ಮೇಲೆ ಅಭಿಮಾನ ಇನ್ನೂ ಜಾಸ್ತಿ ಆಗುತ್ತಂತೆ. ಅದೇನ್ರಿ ಅಭಿಮಾನ ಹೋಗಿದ್ರೆ ಏನೋ ಸಂಸಾರ ಹೋಗೋದು ಅಂದ್ರೆ ಹೇಳ್ತಾರೆ. ಇದು ಬರಲಿಕ್ಕೆ ಮೊದಲು ಹೆಂಡತಿ ಮಕ್ಕಳು ಗಂಡ ಮಕ್ಕಳ ಮೇಲೆ ಅಭಿಮಾನ ಇತ್ತು. ಎಂಥದ್ದು ಅಂದರೆ ತೆಳುವಾದ ದಾರದಂತೆ, ನನ್ನವರು ನನ್ನವರು ಅಂತ. ಯಾವಾಗಾದ್ರೂ ತುಂಡಾಗಬಹುದು. ಈ ನನ್ನವರು ಎಂಬುದು ಪೋಸ್ಟ್ ಮಾರ್ಟಮ್ ಮಾಡಿ ನೋಡಿದರೆ ನನ್ನ ಮಾತು ಕೇಳೋರು ಅಂತ ಅಲ್ವಾ? ನನ್ನವರು ಅಂದ್ರೆ ನನ್ನ ಮೇಲೆ ಅಭಿಮಾನ ಪಡೋರು, ನನ್ನ ಮಾತು ಕೇಳೋರು ಅಂತ. ದೃಷ್ಟಾಂತಕ್ಕೆ, ಮನೆಯಲ್ಲಿ ತುಂಬಾ ಜನ ಇದ್ದಾರೆ, ಇನ್ನೊಬ್ರು ಬಂದ್ರು, ಅವ್ರ ಮನೇಲಿ ಇಬ್ಬರೇ ಇದ್ದಾರೆ. ಅವ್ರು ಬಂದು ಹೇಳಿದ್ರು, ಏನ್ರಿ ನಮ್ಮ ಮನೇಲಿ ಇಬ್ಬರೇ ಇರೋದು, ನಿಮ್ಮ ಮನೇಲಿ ನೋಡಿ 20 ಜನ ಇದ್ದಾರೆ, ಎಷ್ಟು ಅದೃಷ್ಟವಂತರು. ಅವಾಗ ಥಟ್ ಅಂತ ಹೇಳಿದ್ರು, ಏನು ಉಪಯೋಗ, ಒಬ್ಬರು ಮಾತು ಕೇಳಲ್ಲ. ಯಾಕೆ ಉಪಯೋಗ ಅಂದ್ರೆ ಯಾರು ಪಾಡುವವರು ಊಟ ಮಾಡ್ತಾರೆ ಸುಖವಾಗಿದ್ದಾರಲ್ಲ, ಅದೇ ಉಪಯೋಗ ಅಲ್ಲ. ಈ ವ್ಯಕ್ತಿಗಲ್ಲ, ತನ್ನ ಮಾತು ಕೇಳಿದರೆ ಉಪಯೋಗ. ಅದೇ ಅಭಿಮಾನ, ನಾನು ಅಂತ ನನ್ನವರು ಅಂತ ಅಭಿಮಾನ, ನನ್ನ ಮಾತು ಕೇಳ್ತಾರೆ ಅಂತ. ಅದು ಕತ್ತರಿಸೋದ್ರೆ ಯಾಕ್ರಿ ನಂಗೆ ಅಂತ ಹೇಳ್ತಾರೆ. ಇವಾಗ ಹಾಗಲ್ಲ, ಇದಕ್ಕಿಂತ ಹಗ್ಗ ಬರುತ್ತೆ. ಹೆಂಡತಿ ಮಕ್ಕಳನ್ನ ಗಂಡ ಮಕ್ಕಳನ್ನ ಕಟ್ಟಲಿಕ್ಕೆ ಏನಂತ, ಇವರು ನನ್ನ ಮಾತು ಕೇಳದಿದ್ರು ಅಡ್ಡಿ ಇಲ್ಲ, ಇವರೆಲ್ಲ ದೇವರ ಭಕ್ತರು, ನನ್ನವರು ಅಂತಲ್ಲ ದೇವರ ಭಕ್ತರು, ಆದ್ದರಿಂದ ನನ್ನವರು. ಒಂದು ವೇಳೆ ಇವರಲ್ಲಿ ದೋಷ ಕಂಡ್ರೂ ಕೂಡ ನಾನು ಬಿಡಬಾರದು ಅಂತ ಗಟ್ಟಿಯಾಗಿ ಹಿಡಿತಾನೆ ಆ ವ್ಯಕ್ತಿ. ಅದೇ ಮೊದಲಾಗಿದ್ರೆ ತನ್ನ ಮಾತು ಕೇಳಿಲ್ಲ ಅಂದ್ರೆ ಡೈವರ್ಸಿಗೂ ಸಿದ್ಧ ಆಗ್ತಾನೆ, ಹೌದಾನೆ? ಈಗೆಲ್ಲ ಹೊಸದಾಗಿ ಮದುವೆಗಳಾಗ್ತಾ ಇದೆ, 3 ತಿಂಗಳಿಗೆ ಡೈವರ್ಸ್ ಅಪ್ಲಿಕೇಶನ್ ಹಾಕ್ತಾರೆ, ಕೊಡಲ್ಲ 1 ವರ್ಷ ಕಾದು ತಗೊಳ್ತಾರೆ. ಯಾಕೆ? ಮದುವೆ ಆದ ಕೂಡಲೇ ನನ್ನ ಮಾತು ಅವಳು ಕೇಳಲ್ಲ, ಅವನ ಮಾತು ಇವನು ಕೇಳಲ್ಲ ಅಂತ, ಕೇಳಲ್ಲ ಎಂಬುದಕ್ಕೆ ಎಲ್ಲ ಡೈವರ್ಸ್ ಬರ್ತಾ ಇದೆ. ಅವಾಗ ದೇವರ ಪಾದ ಹಿಡಿದರೆ ಈ ಪ್ರಾಬ್ಲಮೇ ಇರಲ್ಲ. ಭಗವಂತನ ಭಕ್ತರಿವರು, ಒಂದು ವೇಳೆ ತೊಂದರೆ ಇದ್ರೆ ಬಿಡಲೇಬಾರದು, ಅವರನ್ನು ಸರಿ ಮಾಡಬೇಕು ಅಂತ ಹೋಗ್ತಾನೆ. ಆದ್ದರಿಂದ ದೇವರ ಚಿಂತನೆ ಮಾಡಿದರೆ ಸಂಸಾರ ಹೋಗುತ್ತೆ ಅಂದರೆ ಹೆಂಡತಿ ಮಕ್ಕಳೆಲ್ಲ ಹೋಗಿಬಿಡುತ್ತಾರೆ ಎಂಬ ಭ್ರಾಂತಿ ಬೇಡ, ಎಲ್ಲರೂ ಇರ್ತಾರೆ, ದೇವರಿಗೆ ನಾವು ಹತ್ತಿರ ಆಗ್ತಾ ಬರ್ತೀವಿ. ಇಲ್ಲಿ ಹೇಳ್ತಾರೆ, ದೇವರ ಧ್ಯಾನ ಮಾಡುತ್ತಾ ದೇವರ ಕಥೆಯನ್ನ ಒಂದು ಕಡೆ ಕೇಳ್ತಾ ಇರಬೇಕಂತೆ. ದೇವರ ಕಥೆಯನ್ನ ಕೇಳ್ತಾ ಇರಬೇಕು, ಅದನ್ನ ಚಿಂತನೆ ಮಾಡುತ್ತಾ ಇರಬೇಕು, ದೇವರ ಕುರಿತು ವಿಶೇಷವಾಗಿ ಧ್ಯಾನ ಮಾಡುತ್ತಾ ಇರಬೇಕು. 3 ಸರ್ಕಲ್ ನಡೀತಾ ಇರಬೇಕಂತೆ. ಅದು ಭಾಗವತ ಹೇಳ್ತಾ ಇದೆ. ದೇವರ ಕಥೆಯನ್ನು ಕೇಳಬೇಕು ಅಂದಾಗ ಕೋನಕುರಿಯ ಕಥಾರತಿ, ಕಥೆಗಳಲ್ಲಿ ರತಿ ಯಾರಿಗಿರಲ್ಲಯ್ಯ? ಆ ಕಥೆಯಲ್ಲಿ ರತಿ ಮಾಡಿದರೆ ಅಂದರೆ ಕಥೆಗಳನ್ನು ಚೆನ್ನಾಗಿ ಕೇಳಿದರೆ ನಮಗೆಲ್ಲ ದುಃಖ ಕೊಡುವ ಸಂಸಾರವೆಲ್ಲ ಹೋಗಿಬಿಡುತ್ತಲ್ಲ ಅಂದರು. ಕಥೆಯಲ್ಲಿ ರತಿ ಅಂದರೆ ಕಥೆಯನ್ನು ಕೇಳಿ ಸಂತೋಷ ಪಡುವುದು ಅಂತ, ಇಷ್ಟೇ ಅರ್ಥ ಇಟ್ಟುಕೊಂಡ್ರೆ ಭಾಗವತ ಹೇಳ್ತಾ ಇದ್ರೆ ಕಥಾರತಿ ಅಂದ್ರೆ ಅಷ್ಟು ಅರ್ಥ ಅಲ್ಲ. ಇನ್ಯಾವ ಅರ್ಥ ಅಂದ್ರೆ, ಎಲ್ಲರ ಒಳಗಿರುವ ಬಿಂಬ ಮೂರ್ತಿ ಭಗವಂತ ಇದ್ದಾನಲ್ಲ, ಅವನ ಹೆಸರು ಕಥಾ. ಅವನು ನಮ್ಮ ಒಳಗೆ ಎಲ್ಲಾ ಇಂದ್ರಿಯಗಳಲ್ಲಿ ನಿಂತು ಎಲ್ಲಾ ಕೆಲಸ ಮಾಡಿಸ್ತಾ ಇದ್ದಾನೆ. ಅವನು ಹೇಗೆ ಹೇಗೆ ನಮ್ಮಿಂದ ಕೆಲಸ ಮಾಡಿಸ್ತಾ ಇದ್ದಾನೆ ಎಂಬುದರ ಎಚ್ಚರವೇ ಭಗವಂತನ ಕಥಾ. ಆ ಕಥೆಯಲ್ಲಿ ರತಿ ಅಂದರೆ ಭಗವಂತ ನನ್ನೊಳಗೆ ನಿಂತು ಯಾವ ಯಾವ ಇಂದ್ರಿಯದಲ್ಲಿ ಎಲ್ಲೆಲ್ಲಿ ಹೇಗೇಗಿದ್ದು ಏನೇನು ಉಪಕಾರ ಮಾಡುತ್ತಾ ಇದ್ದಾನೆ ಎಂಬುದು ಚೆನ್ನಾಗಿ ಚಿಂತನೆ ಮಾಡುವುದೇ ಕಥಾರತಿ. ಅದು ಬಂದರೆ ಮನುಷ್ಯನಿಗೆ ಇನ್ನೇನು ಬೇಕಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ತದನಂತರ ಶುಶ್ರೂಷೋಹೋ ಶ್ರದ್ಧಾನಸ್ಯ ವಾಸುದೇವ ಕಥಾರತಿ ಸ್ಯಾನ್ ಮಹತ್ಸೇವಯ ಅಭಿಪ್ರಾಹ ಪುಣ್ಯತೀರ್ಥ ನಿಷೇವನ. ಒಂದಕ್ಕೊಂದು ಒಂದಕ್ಕೊಂದು ಜೋಡಿಸ್ತಾ ಬರ್ತಾ ಇದ್ದಾರೆ. ಚೆನ್ನಾಗಿದೆ. ದೇವರಲ್ಲೇ ಮನಸ್ಸಿಟ್ಟರೆ ಸುಖ ಬರುತ್ತೆ. ಆ ಸುಖ ಸಂಸಾರದಲ್ಲಿ ಬರುವ ಯಾವ ಸುಖಕ್ಕೂ ಮೀರಿದ್ದು, ಅಂಥ ಸುಖದ ಅನುಭವ ಆದರೆ ಮನುಷ್ಯ ಇನ್ಯಾವ ಸುಖದ ಕಡೆಗೆ ತಾನು ಹೋಗೋದೇ ಇಲ್ಲ. ಆದ್ದರಿಂದ ಅಂಥ ದೇವರ ನೆನಪಿನ ಸುಖ ಬರಬೇಕಾದರೆ ದೇವರ ಕಥೆಯನ್ನ ಚೆನ್ನಾಗಿ ಕೇಳು ಅಂತ ಹೇಳ್ತಾ ಬಂದರು. ಆ ಕಥೆ ಯಾರಿಂದ ಕೇಳಬೇಕು ಎಂದು ಹೇಳ್ತಾರೆ, ಮಹತ್ಸೇವಯ ವಿಪ್ರಾಹ, ಜ್ಞಾನಿಗಳಾದ ರಾಘವೇಂದ್ರ ಸ್ವಾಮಿಗಳೇ ಮೊದಲಾದ ಮಹಾನುಭಾವರ ಪಾದವನ್ನ ಸೇವಾ ಮಾಡಿದರೆ ಒಳ್ಳೆ ಒಳ್ಳೆ ಅವರ ಅನುಭವದಿಂದ ಕೂಡಿದಂತಹ ಭಗವಂತನ ಕಥಾ ನಮಗೆ ಕಿವಿಯಲ್ಲಿ ಬೀಳಲಿಕ್ಕೆ ಶುರುವಾಗ್ತಾ ಬರುತ್ತೆ. ಹೇಳ್ತಾರೆ ಪುಣ್ಯತೀರ್ಥ ನಿಷೇವಣಾತ್. ಈ ದೊಡ್ಡವರು ನಮಗೆ ಎಲ್ಲಿ ಸಿಗ್ತಾರಪ್ಪ? ದೊಡ್ಡವರು ಸಿಕ್ಕರೆ ಒಳ್ಳೆ ಭಗವಂತನ ತತ್ವಜ್ಞಾನವನ್ನ ಕುರಿತು ಹೇಳಿದರೆ ನಮ್ಮ ತಲೆಯಲ್ಲಿ ಕೂಡುತ್ತೆ. ಆ ದೊಡ್ಡವರು ಎಲ್ಲಿ ಸಿಗ್ತಾರೆ? ಪುಣ್ಯತೀರ್ಥಗಳಿಗೆ ಹೋಗಿ ತೀರ್ಥಯಾತ್ರೆ ಮಾಡಬೇಕಂತೆ. ಯಾವುದಕ್ಕೆ ಅಂತ ಹೇಳಿದರೆ ದೊಡ್ಡವರು ಆ ತೀರ್ಥಯಾತ್ರೆಗೆ ಬರ್ತಾರಂತೆ. ಅವರು ಯಾವುದಕ್ಕೆ ಬರ್ತಾರೆ? ನಮ್ಮಂತಹ ದಡ್ರು ಬರ್ತಾರೆ ಉದ್ಧಾರ ಮಾಡಬೇಕು ಅಂತ. ಆ ಒಂದು ಉದ್ದೇಶದಿಂದ ತೀರ್ಥಯಾತ್ರೆಗೆ ಬರ್ತಾರೆ. ಇಬ್ಬರ ಸಮಾಗಮ ತೀರ್ಥಯಾತ್ರೆಯಲ್ಲಿ ಆಗುತ್ತೆ, ನಮಗೆ ಗುರುಗಳು ಸಿಗುತ್ತಾರೆ. ಹಾಗಾದ್ರೆ ನೀವೆಲ್ಲ ತೀರ್ಥಯಾತ್ರೆ ಮಾಡಿದ್ದೀರಲ್ಲ, ತುಂಬಾ ಮಾಡಿರ್ತೀರಲ್ಲ, ಉದ್ದೇಶ ಏನು ಅಂದ್ರೆ ಒಳ್ಳೆ ಗುರುಗಳು ಸಿಗಲಿ ಅಂತ ತೀರ್ಥಯಾತ್ರೆ ಮಾಡಬೇಕು. ಗುರುಗಳು ಸಿಕ್ಕರ ಭಗವಂತನ ಚಿಂತನೆ ಶುರುವಾಗುತ್ತೆ. ಅಪರೂಪವಾದ ಭಗವಂತನ ಚಿಂತನೆಯಿಂದ ಆನಂದವೋ ಆನಂದ. ಅವಾಗ ಹೇಳ್ತಾ ಇದ್ದಾರೆ ದೇವರ ಕಥೆಯನ್ನ ಒಂದು ಕಡೆ ಚೆನ್ನಾಗಿ ದೊಡ್ಡವರ ಮೂಲಕ ಕೇಳುತ್ತಾ ಇರಬೇಕು, ದೇವರ ಚಿಂತನೆ ಮಾಡುತ್ತಾ ಇರಬೇಕು, ದೇವರ ಚಿಂತನೆಯಿಂದ ಆನಂದ ನಮ್ಮ ಹೃದಯದಲ್ಲಿ ಬರ್ತಾ ಇರಬೇಕು. ಅವಾಗೇನಾಗುತ್ತೆ? ಶೃಣ್ವತಾಂ ಸ್ವಕಥಾಂ ಕೃಷ್ಣ ಪುಣ್ಯಶ್ರವಣ ಕೀರ್ತನ ಹೃದ್ಯಂತಸ್ಥ ಅಭದ್ರಾಣಿ ವಿದುದೋತಿ ಸುಹೃತ್ಸತಾಂ. ಆ ಕಥೆಯನ್ನ ಕೇಳತಾ ಕೇಳತಾ ಬಂದರೆ ಆ ಕಥೆಯ ಮೂಲಕ ಭಗವಂತ ನಮ್ಮ ಹೃದಯದಲ್ಲಿ ಪ್ರವೇಶ ಮಾಡ್ತಾ ಬರ್ತಾನಂತೆ. ಕಥಾ ಕೇಳೋದು ಅಂದ್ರೆ ಏನೊಂದು ಟೇಪ್ ರೆಕಾರ್ಡರಲ್ಲಿ ಕೇಳಿದಂತೆ ಅಲ್ಲ, ಈ ಹೇಳುವವರು ಕೇಳುವವರ ಮಧ್ಯೆ ಒಂದು ಸಂಬಂಧ ಇರಬೇಕಂತೆ. ಏನದು ಅಂದರೆ ಈ ಹೇಳುವವರಲ್ಲಿ ಭಗವಂತ ಇದ್ದು ನಮ್ಮನ್ನು ಉದ್ಧಾರ ಮಾಡುವಂತಹ ಕಥೆಯನ್ನ ಹೇಳಿಸ್ತಾ ಇದ್ದಾನೆ ಅಂತ ಎಚ್ಚರಪೂರ್ವಕ ನೀವು ಬಂದ ಕೂಡಲೇ ವ್ಯಾಸಪೀಠಕ್ಕೆ ನಮಸ್ಕಾರ ಮಾಡಿ ಕೊಡ್ತೀರಲ್ಲ, ಕೊಡಬೇಕು. ಇಲ್ಲದಿದ್ರೆ ಕೇಳಿದ್ದು ಅರ್ಥ ಆಗಲ್ಲ. ಇಲ್ಲಿ ದೇವರ ಸನ್ನಿಧಾನ ಇರುತ್ತೆ, ಇದ್ದವರಲ್ಲಿ ಭಗವಂತ ನಿಂತು ನುಡಿಸ್ತಾನೆ ಅಂತ ನೀವು ಕೂತರೆ ನಾನು ಹೇಳುವ ಕಾಲಕ್ಕೆ ಸ್ವಾಮಿ ನೀನು ನುಡಿಸ್ತಾ ಇದ್ದೀಯ, ಕೇಳಿದವರಿಗೆ ಇದು ಅನುಷ್ಠಾನಕ್ಕೆ ಬರಲಿ. ಇದು ವ್ಯರ್ಥವಾದ ಒಂದು ಗಂಟೆ ಗಂಟಲು ಹರಕೊಂಬೋದು ಆಗದೇ ಇರಲಿ. ಕೇಳಿದವರು ಕೇಳಿ ಇಲ್ಲೇ ಬಿಟ್ಟು ಹೋಗದಿರಲಿ. ಅವರ ಮನಸ್ಸಿನಲ್ಲಿ ಈ ಒಂದು ಕಥಾ ಪರಿಣಾಮ ತರಲಿ, ಜೀವನದಲ್ಲಿ ಅನುಭವ ಬರಲಿ ಅಂತ ಹೇಳುವವರು ಉದ್ದೇಶದಿಂದ ಹೇಳಿದರೆ, ಕೇಳುವವರು ಹಾಗೆ ಕೇಳಿದರೆ ಅಪರೂಪದ ಪರಿಣಾಮ ಬರುತ್ತೆ. ಭಗವಂತ ಆ ಕೇಳುವವರ ಹೃದಯಕ್ಕೆ ಸೇರಿಬಿಡುತ್ತಾನಂತೆ. ಏನು ಮಾಡುತ್ತಾನೆ? ಅಭದ್ರಾಣಿ ವಿಧುನೋತಿ ಸುಹೃತ್ ಸತಾಂ. ನಿಮಗೆ ತೊಂದರೆ ಕೊಡತಕ್ಕಂಥ ಮಾನಸಿಕವಾದ ದೋಷಗಳನ್ನೆಲ್ಲ ಪರಿಹಾರ ಮಾಡಿಬಿಡುತ್ತಾನೆ. ನಿಮ್ಮ ಹಿಂದೆ ಒಳಗಿದ್ದ ಸ್ವಾಮಿ ಇದು ಕೇಳಿದ ಮೇಲೆ ಹೋಗ್ತಿರಲ್ಲ, ಮನೆಯಲ್ಲಿರುವ ದುಃಖಗಳನ್ನೆಲ್ಲ ತೆಗಿತಾ ಬರ್ತಾನೆ. ಒಟ್ಟಾರೆ ಅವನ ಪಾದದಲ್ಲೇ ಮನಸ್ಸಿಡಲಿಕ್ಕೆ ಹೊರಗಿನ ವಾತಾವರಣ ಒಳಗಿನ ವಾತಾವರಣ ಸರಿ ಮಾಡುತ್ತಾ ಬರ್ತಾನೆ. ಯಾವಾಗ ಕೇಳೋದು ಶ್ರದ್ಧೆಯಿಂದ, ಭಗವಂತನೇ ಕಥಾರೂಪದಲ್ಲಿ ನನ್ನ ಹೃದಯಕ್ಕೆ ಸೇರತಾ ಇದ್ದಾನೆ ಎಂಬ ಎಚ್ಚರಪೂರ್ವಕವಾಗಿ ಭಾಗವತವನ್ನ ಕೇಳಿದ್ದೇ ಆದರೆ ಇಂಥ ಅನುಗ್ರಹ ಆಗುತ್ತೆ. ಹಾಗೆ ನೀವು ಸದಾ ಇದೇ ದೃಷ್ಟಿಯಿಂದ ಚೆನ್ನಾಗಿ ಕೇಳತಾ ಬಂದರೆ ನಿಮ್ಮ ನಿಮ್ಮ ಮನಸ್ಸಿನಲ್ಲಿ ಇರತಕ್ಕಂಥ ಎಲ್ಲಾ ದೋಷಗಳು ಹೋಗ್ತಾ ಬಂದರೆ, ಏನ್ರಿ ದೋಷ, ನಾವು ಚೆನ್ನಾಗಿದ್ದೀವಲ್ಲ ಅಂದ್ರೆ ಇಷ್ಟೇ, ನಮಗೆ ಕಷ್ಟ ಬರುತ್ತಲ್ಲ, ಕಷ್ಟ ಬಂದ ಕಷ್ಟಕ್ಕಿಂತ ಕಷ್ಟ ಬಂತು ಎಂಬ ಭಾವನೆಯೇ ಬಹಳ ಕಷ್ಟ. ಹೋಗ್ತಾನೆ, ಬಂದ ಕಷ್ಟಕ್ಕಿಂತ ನನಗೆ ಕಷ್ಟ ಬಂತು ಎಂಬ ಆ ಮನಸ್ಸಿನ ಭಾವನೆಯೇ ಬಹಳ ಭಾರ. ಕಷ್ಟ ಬಂದಿದ್ರೂ ಕೂಡ ನನಗೇನಾಗಿಲ್ಲ ಅಂತ ಮನಸ್ಸಿಗೆ ಬಂದ್ರೆ ಅದು ಏನೂ ಆಗಲ್ಲ. ಹಾಗಾದ್ರೆ ಮನಸ್ಸಿನ ದೋಷ ಕೂತಿದೆ. ಏನು ಬಂದರೂ ದೊಡ್ಡದಾಗಿ ನೋಡುವ ಮನಸ್ಸಿನ ದೋಷ ಕೂತದ್ದಕ್ಕೆ ಎಲ್ಲವೂ ದೊಡ್ಡದಾಗಿ ಕಾಣತಾ ಇದೆ. ದೇವರದು ತೆಗಿತಾ ಬಂದು ಬಿಡುತ್ತಾನೆ. ಹೇಗೆ ಅಂದರೆ ಕಷ್ಟ ಬಂದರೂ ನಮಗೆ ದುಃಖ ಗೊತ್ತಾಗದಂತೆ ಮಾಡುತ್ತಾನೆ. ಆಪರೇಷನ್ ಆಗಬೇಕು, ಕಾಲೋ ಕೈಯೋ ಡಾಕ್ಟರ್ ಕೊಯ್ಯಬೇಕು, ಹೇಳಿದ ನಾಳೆ ಆಪರೇಷನ್ ಮಾಡಬೇಕು ಅಂತ. ತಪ್ಪಿದ್ದಲ್ಲ, ಮಾಡಿಸ್ಕೋಬೇಕಲ್ಲ, ನಾವು ಉಳಿಬೇಕಾದ್ರೆ ಇನ್ನೊಂದು ಆಪರೇಷನ್ ಆಗಲೇಬೇಕಾಗುತ್ತೆ. ಡಾಕ್ಟರ್ ಹೇಳಿದ್ರು ಮಾಡ್ರಿ ಎಂದು. ಅದು ದೊಡ್ಡದಲ್ಲ, ದೊಡ್ಡದಾದ್ರೆ ಹೇಗೂ ಅನಸ್ತೀಷಿಯಾ ಕೊಡ್ತಾರೆ. ಚಿಕ್ಕದು, ಚಿಕ್ಕದಕ್ಕೆ ಕೆಲವು ಸಲ ಏನ್ ಮಾಡ್ತಾರೆ, ಅನಸ್ತೀಷಿಯಾ ಕೊಡಲ್ಲ ಅಂದ್ರೆ ಮತ್ತು ಕೊಡಲ್ಲ, ಇಂಜೆಕ್ಷನ್ ಕೊಡಲ್ಲ, ಚೂರು ತಡ್ಕೊಳ್ಳಿ ಅಂತ ಹೇಳಿ ಕೊಯ್ದು ಬಿಡ್ತಾರೆ. ಹೋಗ್ತಾನೆ, ಚಿಕ್ಕದಿದ್ರೆ ಸರಸರ ಕೊಯ್ದು ಬಿಟ್ಟು ಚೂರು ತಡ್ಕೊಳ್ಳಿ ಅಂತ ಕೊಯ್ತಾನೆ ಇರ್ತಾರೆ. ತಡ್ಕೊಳ್ಳೋರು ಪ್ರಾಣ ಹೋಗ್ತಾ ಇರುತ್ತೆ. ಅವಾಗ ಈ ಪೇಷಂಟ್ ಹೇಳ್ತಾನೆ, ಚಿಕ್ಕದಾದ್ರೂ ಪರವಾಗಿಲ್ಲ, ಚೂರು ಇಂಜೆಕ್ಷನ್ ಕೊಟ್ಟು ಮಾಡಿಬಿಡಿ. ಏನದು, ನನಗೆ ನೀವು ಏನು ಬೇಕಾದ್ರೂ ಕೊಯ್ದು ಅಡ್ಡಿ ಇಲ್ಲ, ನೋವು ಗೊತ್ತಾಗದಿದ್ರೆ ಸಾಕು, ಏನ್ ಬೇಕಾದ್ರೂ ಮಾಡಿಕೊಳ್ಳಿ. ಹಾಗೆ ದೇವರನ್ನ ಕೇಳೋದಿಷ್ಟೇ, ಸ್ವಾಮಿ ಏನ್ ಬೇಕಾದ್ರೂ ಕಷ್ಟ ಕೊಡೋ, ನೋವು ಗೊತ್ತಾಗದಂತೆ ಮಾಡೋ ಮಹಾರಾಯ. ಆ ನೋವು ಹೇಗ್ ಗೊತ್ತಾಗದೆ ಹೋಗುತ್ತೆ ಅಂದ್ರೆ, ದೇವ ಹೇಳಿದ, ನಿನ್ನ ಮನಸ್ಸನ್ನ ನನ್ನ ಹತ್ರ ಸೆಳ್ಕೊಂಡ್ಬಿಡುತ್ತೇನೆ, ಅಲ್ಲೇ ಇರಲ್ಲ, ನಿನಗೆ ನೋವು ಗೊತ್ತಾಗಲ್ಲ. ಆ ಇಂಜೆಕ್ಷನ್ ಹೆಸರೇ, ಮತ್ತಿನ ಇಂಜೆಕ್ಷನ್ ಹೆಸರೇ ಭಕ್ತಿ, ಇನ್ಯಾವುದೋ ಅಲ್ಲ. ದೇವರು ಕೊಟ್ರೆ ನಮ್ಗೇನು ಗೊತ್ತಾಗಲ್ಲ. ಎಲ್ಲರಂತಾರೆ, ಎಷ್ಟು ದುಃಖ ಬಂತ್ರಿ ನಿಮಗೆ, ನಮಗೆ ಒಳಗೆ ಅನ್ಸುತ್ತೆ ಏನ್ ದುಃಖವೋ ಏನೋ, ನಂಗೇನು ಅನ್ನಿಸ್ತಾ ಇಲ್ಲ, ಇವ್ರು ಯಾಕೋ ಅಳತಾರೆ ಅಂತ. ಆ ಬಂದವರು ಅಳತಾ ಇರ್ತಾರೆ, ನಿಮ್ಗಿಷ್ಟು ದುಃಖ ಬಂತಲ್ಲ ಅಂತ. ಅವರು ಹತ್ತದ್ದಕ್ಕೆ ನಾವು ಒಳಗಬೇಕಾಗತ್ತಷ್ಟೇ ಹೊರತು ನಮಗೆ ದುಃಖ ಬರ್ತಾ ಇರಲ್ಲ. ಅದು ಸ್ವಾಮಿ ಕೊಡುವಂತ ಅಪರೂಪದ ಕೊಡುಗೆ. ಈ ರೀತಿಯಾಗಿ ಭಗವಂತ ಚೆನ್ನಾಗಿ ನಮ್ಮ ಮನಸ್ಸಿನ ದೋಷಗಳು ತೆಗಿತಾ ಬಂದ್ರೆ ಅವಾಗ ಹೇಳುತ್ತಾರೆ, ಒಂದು ಕಡೆ ಕಥಾ ಕೇಳಬೇಕು, ಒಂದು ಕಡೆ ಚಿಂತನೆ ಮಾಡಬೇಕು, ಇನ್ನೊಂದು ಕಡೆ ದೊಡ್ಡವರ ಸೇವಾ ಮಾಡುತ್ತಾ ಬರಬೇಕಂತೆ. ದೊಡ್ಡವರ ಪಾದ ಧೂಳಿ ನಮ್ಮ ತಲೆಯ ಮೇಲೆ ಎಷ್ಟರವರೆಗೂ ಬೀಳಲ್ಲ, ನಮಗೆ ಉದ್ಧಾರ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂಥ ಭಗವಂತನಲ್ಲಿ ದೊಡ್ಡವರ ಸೇವಾದಿಂದ ನಿಷ್ಠಾಪೂರ್ವಕವಾದ ಭಕ್ತಿ ಬರುತ್ತೆ ಎಂದರು. ಅಂದರೆ ಸದ್ಯಕ್ಕೆ ನಮಗಿಲ್ಲ ಅಂತ ಅರ್ಥ, ನಿಷ್ಠೆಯಿಂದ ಕೂಡಿದ ಭಕ್ತಿಯ ಪರಿಚಯವೇ ಇಲ್ಲ, ಅದು ಮುಂದೆ ಬರುತ್ತಂತೆ. ಅವಾಗ ಎಂದೇನಾಗುತ್ತೆ ಅಂತ ಹೇಳ್ತಾರೆ, ವಿದ್ಯತೆ ಹೃದಯ ಗ್ರಂಥಿ ಛಿದ್ಯಂತೆ ಸರ್ವ ಸಂಶಯ ಕ್ಷೀಯಂತೆ ಚಾಸ ಕರ್ಮಾಣಿ ದುಷ್ಟ ಏವಾತ್ಮನೀಶ್ವರೇ. ಅವಾಗ ಭಗವಂತ ಆತನ ಚಿಂತನೆ ಮಾಡತಾ ಬಂದದ್ದಕ್ಕೆ ಒಳಗೆ ನಮ್ಮ ಸುತ್ತೂ ಇರುವ ಪೊರೆಯನ್ನ ಸುಟ್ಟಂತೆ ಮಾಡಿ ತನ್ನ ದರ್ಶನ ಕೊಡುತ್ತಾನೆ. ದೇವರ ದರ್ಶನ ಆಗುತ್ತೆ. ಅವಾಗ ನಮಗೆ ಆನಂದವೋ ಆನಂದ, ಸಂತೋಷವಾಗಿರುತ್ತೇವೆ. ಇದಪ್ಪ ನಿಮ್ ಸಿಲೆಬಸ್ ಅಂದರು. ಯಾವುದು? ಭಾಗವತ ಕೇಳಲಿಕ್ಕೆ ಮೊದಲು ಸಿಲೆಬಸ್ ಕೊಡ್ತಾ ಇದ್ದಾರೆ. ಇಷ್ಟು ಸಿಲೆಬಸ್ ಇದೆ, ಮುಂದೆ ಕಥಾಭಾಗ ಬರುತ್ತೆ. ಮತ್ಸ್ಯ, ಕುರ್ಮ, ವರಾಹ, ನರಸಿಂಹ, ಕೃಷ್ಣ, ಹೀಗ್ ಬಂದ, ಹೀಗ್ ತಿಂದ, ಹೋದ, ಅಲ್ಲಿ ಇಡಬೇಡಿತ್ತಲೇ. ಆ ದೇವರ ಮೇಲೆ ಮನಸ್ಸು ಹೀಗಿಡ್ತಾ ಬನ್ನಿ, ಅವಾಗ ನಿಮಗೆ ಈ ರೀತಿಯಾದ ಫಲಗಳು ಬರುತ್ತೆ. ಭಾಗವತವನ್ನ ಕೇಳಬೇಕಾದ ರೀತಿ ಇದು ಅಂತ ತಿಳಿಸಿಕೊಡ್ತಾ ಬರ್ತಾ ಇದ್ದಾರೆ. ಈ ರೀತಿಯಲ್ಲಿ ಅಥೋ ವೈ ಕವಯಃ ನಿತ್ಯಂ ಭಕ್ತಿಂ ಪರಮಯ ಮುದಾ ವಾಸುದೇವೇ ಭಗವತಿ ಗುರುವಂತಿ ಆತ್ಮ ಪ್ರಸಾದನಿ. ಅದಕ್ಕೆ ಎಲ್ಲರೂ ಕೂಡ ಏನು ಮಾಡುತ್ತಾ ಇದ್ದಾರೆ ಅಂದ್ರೆ, ಮನಸ್ಸನ್ನ ದೇವರ ಕರುಣೆಯ, ದೇವರ ಮಹಿಮೆಯ, ದೇವರ ದೊಡ್ಡಸ್ತಿಗೆಯ ಪರಿಚಯ ಮಾಡಿಕೊಳ್ಳುತ್ತಾ ಬರುತ್ತಾರೆ. ನನಗೆ ದೇವ ಎಷ್ಟು ಉಪಕಾರ ಮಾಡುತ್ತಾ ಇದ್ದಾನೆ ಎಂಬುದು ಪರಿಚಯ ಮಾಡಿಕೊಳ್ತಾ ಬರುತ್ತಾರೆ. ಆ ಪರಿಚಯ ಆದ ಕೂಡಲೇ ದೇವರಲ್ಲಿ ಸ್ನೇಹ ಬರುತ್ತೆ. ಆ ಸ್ನೇಹಪೂರ್ವಕವಾಗಿ ದೇವರಲ್ಲಿ ಮನಸ್ಸು ಇಡಲಿಕ್ಕೆ ಶುರು ಮಾಡಿದವ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಅಂತ ಹೇಳ್ತಾ ಇದ್ದಾರೆ. ಅದನ್ನೇ ಭಕ್ತಿ ಅಂತಾರೆ. ಹಾಗಾದರೆ ನಾವು ಮಾಡಬೇಕಾಗಿದ್ದೇನು, ದೇವ ನಮಗೆ ನಿತ್ಯ ಎಂಥ ಉಪಕಾರ ಮಾಡುತ್ತಾ ಇದ್ದಾನೆ ಎಂಬುದರ ಪರಿಚಯ ನಮಗೆ ಚೆನ್ನಾಗಿ ಆಗಬೇಕು. ಆ ಉಪಕಾರದ ಪರಿಚಯವೇ ಮುಂದಿನ ಅಧ್ಯಾಯಗಳಲ್ಲಿ, ವಿಶೇಷವಾಗಿ ಸ್ಕಂದಗಳಲ್ಲಿ ತಿಳಿಸಿಕೊಡ್ತಾರೆ ಎಂಬಲ್ಲಿಗೆ ಶ್ರೀಕೃಷ್ಣಾರ್ಪಣಮಸ್ತು.